ಕರ್ಣ ಹೊಡೆದು ಬಿಟ್ಟ ಶಕ್ತ ಇದಕ್ಕೆ ಕರ್ಣಕಜ ಬಲಿಯಾಗ್ತಾ ಇದ್ದಾನೆ. ಆಗ ಹತ್ತೋರ ಸಂಖ್ಯೆ ಭಾರಿ ಜಾಸ್ತಿ, ಅಳದೇ ಇದ್ದವ್ರು ಇಬ್ಬರೇ ಇಬ್ಬರಂತೆ, ಕೃಷ್ಣ ಭೀಮ ಇಬ್ಬರು ಅಳ್ಳೇ ಇಲ್ಲ. ಕೃಷ್ಣ ಕುಡಿದು ಬಿಟ್ಟಂತೆ, ಭೀಮಸೇನು ಕುಡಿದು ಬಿಟ್ಟನಂತೆ, ಕೃಷ್ಣ ಭೀಮ ಇಬ್ಬರು ಕುಡಿತಾ ಇದ್ದಾರೆ. ಕೃಷ್ಣ ಯಾಕೆ ಕುಡಿದ್ರಂತೆ? ಅರ್ಜುನಿಗೆ ಆಶ್ಚರ್ಯ, ಏನು ಕೃಷ್ಣ ನಮ್ಮ ಅಣ್ಣನ ಮಗ ಸತ್ತೋದ ಕುಣಿತಾ ಇದ್ದೀಯಲ್ಲ ಅಂತ ಕೇಳಿದರೆ, ಅರ್ಜುನ ನಿಮ್ಮ ಅಣ್ಣನ ಮಗ ಸತ್ತ ಅಂತ ಕುಣಿತಾ ಇಲ್ಲ, ನೀನು ಬದುಕಿದೆ ಅಂತ ಕುಣಿತಾ ಇದ್ದೇನೆ ಅಂತ ಹೇಳಿದ್ದಾನೆ. ಆ ಶಕ್ತಿ ನೀನು ಸತ್ತೋಗ್ತಿದ್ದೆ, ಘಟೋತ್ಕರ ಆ ಕಡೆ ಹೋಗಿಬಿಟ್ಟಾಗ ನೀನು ಬದುಕಿದೆ ನೋಡಿದಿ ಅಂತೇಳಿ ಭಗವಂತನಿಗೆ ಎಲ್ಲ ತನ್ನ ಕೈಯಲ್ಲೇ ಇದೆ, ನಾಟಕ ಮಾಡ್ತಾ ಇದ್ದಾನೆ. ಭೀಮಸೇನಿಗೆ ಮಗ ಸತ್ತಾದ ದುಃಖ ಇಲ್ಲ, ಮಗ ಹೇಗೆ ಸಾಯ್ಬೇಕು ಹಾಗೆ ಸತ್ತ, ಅದಕ್ಕೆ ತಿನ್ನೇನು ಭಾಗ್ಯ ಆಯ್ಬೇಕು. ಈ ಮತ್ತೆ ಸಾವಂತೂ ತಪ್ಪಿದ್ದಲ್ವೋ, ಯುದ್ಧದಲ್ಲಿ ಸಾವಿಗಿಂತ ಇನ್ಯಾವ ಸಾವು ದೊಡ್ಡದು ಮನುಷ್ಯನಿಗೆ? ಕ್ಷತ್ರಿಯನಿಗೆ ಯುದ್ಧದಲ್ಲಿನ ಸಾವು ಅಂದರೆ ಆ ವೀರ ಸ್ವರ್ಗದ ಬಾಗಿಲು ತೆಗೆದಾಗ ಲೆಕ್ಕ ಅದು ಬಂತು. ಅಂಥವ ಸಾವು ಒಗರಿಗೆ ಬಂತು ಅಂದ ಮೇಲೆ ಎಷ್ಟು ಜನ ಕೊಂದು ಸಾಯ್ತಾ ಇದ್ದಾನೆ ಅವನೀಗ. ಸಾರ್ಥಕವಾದ ಜೀವನ. ಸೆಂಚುರಿ ಹೊಡೆದು ಔಟ್ ಆದಾಗ ಚಪ್ಪಾಳೆ ಹಾಕ್ತಾರೆ ಎಲ್ಲರೂ ಕೂಡ, ಯಾಕೆ ಸೆಂಚು ಕೆಲಸ ಮುಗಿತಾ ಒಂದು ಪರ್ಪಸ್ ಸರ್ವ್ ಆಯಿತು. ಸೆಂಚುರಿ ಹೊಡೆದು ಔಟ್ ಆಗಿಬಿಟ್ಟ ಅಂತ ಕೇಳಿದರೆ ಔಟ್ ಆಗಿದ್ದಕ್ಕೆ ದುಃಖ ಅಲ್ಲ, ಕೆಲಸ ಮಾಡಿದ್ದಾನೆ ಸುಖ. ಈಗ ಮಗ ಲಕ್ಷೋವಿನಿಗಟ್ಟ ಸೈನ್ಯ ಕೊಂದಿದ್ದಾನೆ ಅಂದ ಮೇಲೆ ಇಂಥವನು ಸತ್ ಸಾರ್ಥಕ ಆಯ್ತಾ ಅವನ ಜೀವನ. ಅದ್ರ ಬದಲು ಬರೀ ಆರಾಮ ಬಂದ್ಬಿಟ್ಟ, ಒಬ್ಬರನ್ನು ಕೊಲ್ಲಿಲ್ಲ, ಸುಖವಾಗಿ ತಪ್ಪಿಸ್ಕೊಂಡು ಓಡಿ ಬಂದ್ಬಿಟ್ಟೆ ಅಂತ ಕೇಳಿದರೆ ಸಾಯಲಕ್ಕೆ ಯಾಕೆ ಬಂದಿ ಅಂತ ಕೇಳ್ತಿದ್ರು. ಇದು ಅಪ್ಪ ಪರೀಕ್ಷೆ ಬರೀ ಪೇಪರ್ ಕೊಟ್ಟು ಓಡಿ ಬಂದ್ಬಿಟ್ಟೆ ಅರ್ಧ ಗಂಟೆ ಒಳಗೆ ಅಂತ ನೀನು ನೋಡಬೇಕು ಅನಿಸ್ತು, ಬೇಗ ಬಂದ್ಬಿಟ್ಟೆ ಅಂತ ಕೇಳಿದರೆ ಪರೀಕ್ಷೆ ಕೂತ 9 ಗಂಟೆಗೆ ಹೋದ 9:30 ವಾಪಸ್ ಮನೆಗೆ, ಯಾಕೆ ಅಮ್ಮ ನೀನು ನೋಡಬೇಕು ಅನಿಸ್ತು ಬಂದ್ಬಿಟ್ಟೆ ಅಂತ ಕೇಳಿದರೆ, ನೀನು ನೋಡಬೇಕು ನನಗೆ ಅನಿಸೋದಿಲ್ಲ ಅಂತ ಅವಳು ಹೇಳ್ತಾಳೆ. ನನ್ನ ನಿನಗೆ ನಿನ್ನ ನೋಡಬೇಕು ಅನಿಸೋದೇ ಇಲ್ಲ ನನಗೆ, ಎಂಥ ಮೂರ್ಖ ನೀನೀಗ ಅಂತ ಕೇಳ್ತಾಳೆ. ಇದು ಭೀಮಸೇನನ ವಿಚಿತ್ರವಾದಂಥ ಒಂದು ಪ್ರಜ್ಞೆ. ಆದ್ದರಿಂದ ಪೂರ್ಣಪ್ರಜ್ಞೆ ಅಂತ ಕರೆದ್ರು ಭೀಮಸೇನನನ್ನು, ಪೂರ್ಣಪ್ರಜ್ಞೆ ಅಂತ ಕರಲಿಕ್ಕೆ ಅದೇ ಕಾರಣ. ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪತ್ತಿಷು, ಇಷ್ಟವೇ ಬರಲಿ ಅನಿಷ್ಟವೇ ಬರಲಿ ಅದನ್ನು ದೇವರ ಮೇಲೆ ಭಾರ ಹಾಕಿ ಸಹಿಸಿಕೊಡ್ತಕ್ಕಂಥ ಒಂದು ಯೋಗ ಪಡೆಯಬೇಕು. ಮುಂದೆ ಹೇಳುತ್ತಾರೆ ಭಗವಂತ ಒಂದೊಂದು ಮಾತುಗಳು ಕೂಡ ಭಾರಿ ಅಪೂರ್ವ. ಮಯಿ ಚಾನನ್ಯ ಯೋಗೇನ ಭಕ್ತಿ ರವ್ಯಭಿಚಾರಿಣಿ, ಮುಂದಿನ ಮಾತಿ ಇದೆಲ್ಲ ಕಲಶಪ್ರಾಯವಾಗಿ ನನ್ನಲ್ಲಿ ಸದಾಕಾಲ ಭಕ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲ ಇರುತ್ತೆ, ದೇವ್ರನ್ನ ಕಂಡಾಗ ಅಲರ್ಜಿ ಅವರಿಗೆ, ದರಿದ್ರ ದೇವ್ರ ಹೆಸರು ಅಂತ ಹೇಳಬೇಡ ನೋಡಿದ್ರೆ, ಉಳಿದಂತೆ ಭಾರಿ ನಾರ್ಮಲ್ ಮನುಷ್ಯ ನಾನು ಅಂತ ಹೇಳ್ತಾನೆ. ಲೋಕ ಉಪಕಾರ ಮಾಡ್ತಾನೆ, ಕೆರೆ ತೋಡಿಸ್ತಾನೆ, ಬಾವಿ ಕಡೆ ಎಲ್ಲ ಮಾಡ್ತಾನೆ. ಬೇಕಾದ್ರೆ ದೇವ್ರನ್ನ ಕಂಡ್ರಾಗೋದಿಲ್ಲ, ಅವನ ಮೇನ್ ಕರ್ಮ ಮಿಸ್ ಮಾಡ್ಕೊಂಡ ಲೆಕ್ಕ. ಮಯಿಚ ಅನನ್ಯ ಯೋಗೇನ ಭಕ್ತಿ ರವ್ಯಭಿಚಾರಿಣಿ, ನನ್ನಲ್ಲಿ ಭಕ್ತಿಯನ್ನು ಮಾಡಬೇಕು, ಅಂತಿಂಥ ಭಕ್ತಿ ಪ್ರಯೋಜನ ಇಲ್ಲ. ಅನನ್ಯ ಯೋಗೇನ, ಅನನ್ಯ ಯೋಗದಿಂದ ಭಕ್ತಿ ಹಿಂದೆ ಬಂದಿದೆ. ಅನನ್ಯ ಆಸ್ತಿಂತ ಎಂತೋ ಮಾಂ ಏ ಜನ ಪರ್ಯುಪಾಸತೆ, ಅಂದರೆ ಬ್ರಹ್ಮರುದ್ರಾದಿ ದೇವತೆಗಳಲ್ಲಿ ಏನು ಭಕ್ತಿ ಮಾಡ್ತೀಯಲ್ಲ ಅದಕ್ಕಿಂತ ಜಾಸ್ತಿ ಮಾಡಬೇಕು. ಸ್ವತಂತ್ರ ಅಂತ ವಿಷ್ಣುವಿನಲ್ಲಿ ಭಕ್ತಿ ಮಾಡಬೇಕು, ರಮಾ ಬ್ರಹ್ಮಾದ ಯಸ್ಯ ಪರಿವಾರತ ಏವಿತಂತು ಮಾಡಬೇಕು ಅಂತ ಅನನ್ಯ ಭಕ್ತಿಯನ್ನು ಮಾಡಬೇಕು. ಅವ್ಯಭಿಚಾರಿಣಿ, ಅದು ಮುಖ್ಯ. ಅದು ಭಕ್ತಿಯಲ್ಲಿ ವ್ಯಭಿಚಾರವಾಗಬಾರದು. ಅಂದರೆ ಏನರ್ಥ, ಒಂದು 4 ದಿವಸ ತಿರುಪತಿ ಹೋದ, ಕೆಲಸ ಆಗಲಿಲ್ಲ, ಉಪಯೋಗ ಇಲ್ಲ ಬಿಡ್ರಿ, ಇನ್ನೆಲ್ಲ ಹೋಗ್ತೀನಿ ಅಂತ ಹೊರಟು ಬಿಟ್ಟ ರೆಡಿ ಅಂತೆ. ಯಾಕೆ ಉಪಯೋಗ ಇಲ್ಲ, ಕೆಲಸ ಆಗಲೇ ಇಲ್ವಲ್ಲ ಈಗ, ಅದು ಸರಿಯಲ್ಲ. ಅದಕ್ಕೆ ಹೇಳಿದ್ದು ಸ್ಥೈರ್ಯಂ, ಬೇಕಾದ್ದಾಗಲಿ ನಂಬಿದ ದೇವರನ್ನ ಕೈ ಬಿಡೋದಿಲ್ಲ. ದಾಸ ಹೇಳುತ್ತಾರೆ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಒಡೆಯನಿಗೆ ಒಡಲ ತೋರುವೆ, ಇನ್ನೊಬ್ಬರಿಂದ ಕೈ ಚಾಚೋದಿಲ್ಲ ಅಂತ ಹೇಳುತ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ, ಈ ಒಂದು ನಿಷ್ಠೆ ಬರದೆ ಹೋದರೆ ಎಂದೂ ಜೀವನದಲ್ಲಿ ಜ್ಞಾನ ಸಿಗೋದಿಲ್ಲ. ಕೆಲವು ನೋಡಿ ನೀವೇ ಗತಿಯನ್ನೇ, ಎಷ್ಟೋ ಜನ ಕಾಲೇಜಿಗೆ ಅಪ್ಲೈ ಮಾಡ್ಬೇಕಾದ್ರೆ ಕೇಳಿರ್ತಾರೆ, ಎಷ್ಟು ಕಾಲೇಜಿಗೆ ಅಪ್ಲೈ ಮಾಡಿದ್ದೆ ಅಂತ ಬರೆದಿರ್ತಾರೆ, ಬೇರೆ ಕಾಲೇಜ್ ಸಪ್ಲೈ ಇಡ್ ಅಂತ ಬರೆದಿರ್ತಾರೆ ಕೆಳಗಡೆ. ಒಂದು 3 ಹೆಸರು ಬರೆದು ಬಿಟ್ರೆ ಅಲ್ಲೇ ಸೇರ್ಕೊಂಡು ಬಿಟ್ರೆ ಕಷ್ಟ, ಎಲ್ಲೂ ಮಾಡಿಲ್ಲ ನಿಮಗೋಸ್ಕರ ಕಾದಿಟ್ಕೊಂಡಿದ್ದೇನೆ ಅಂತ ಬರೆದ್ರೆ, ನಿಮ್ಮನ್ನೇ ನಂಬಿದ್ದೇನೆ ಸಾರ್ ಅಂತ, ಅವ ಪಾಪ ನಮ್ಮನ್ನೇ ನಂಬಿದ್ದಾನಂತೆ ಏನಾದ್ರು ಅಕಾಮಡೇಟ್ ಮಾಡಬೇಕು ಅನಿಸ್ತದೆ. ನೀವೆಲ್ಲ 10 ಕಡೆ ಹೋಗ್ತೀನಿ ಅಂದರೆ ಮೊದಲು ಹೋಗುವಂತ ಕಳಿಸಿಬಿಡ್ತಾರೆ. ಅದಕ್ಕೆ ದೇವರಲ್ಲಿ ಭಕ್ತಿ ಹೇಗಿರಬೇಕು ಅಂದರೆ, ಬಿಡೆ ನಿನ್ನ ಪಾದವ ಬಿಂಕವಿದೇಕೋ, ಆ ಶ್ರದ್ಧೆ ಇರಬೇಕು. ದಾಸನ್ನ ಮಾಡಿಕೋ ಎನ್ನ, ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ, ಬೇಕಾದ್ದಾಗಲಿ ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ. ಇದಕ್ಕೆ ಅವ್ಯಭಿಚಾರಿಣಿ ಭಕ್ತಿ ಅಂತ ಕರೀತಾರೆ. ಭಕ್ತಿಯಲ್ಲಿ ವ್ಯಭಿಚಾರವಾಗಬಾರದು, ನಿಷ್ಠೆ ಎಂದೂ ಕಲಂಕಿತವಾಗಬಾರದು. ಅಂತ ನಿಷ್ಠೆ ಇದ್ರೆ ಆಗ ಅದು ಜ್ಞಾನ ಸಾಧನೆಗೆ ರಾಜಮಾರ್ಗವಾಗ್ತದೆ ಅಂತ ಅರ್ಥ. ಮುಂದೆ ಹೇಳ್ತಾನೆ ಪರಮಾತ್ಮ, ವಿವಿಕ್ತ ದೇಶ ಸೇವಿತ್ವಂ ಅರತಿರ್ ಜನಸಂಸದಿ. ಇವನ್ನೆಲ್ಲ ಬಹಳ ವಿಸ್ತಾರವಾಗಿ ಹೇಳಬೇಕು ನ್ಯಾಯವಾಗಿ, ಆದರೆ ಇನ್ನು 3 ದಿವಸದಲ್ಲಿ ಇಡೀ ಅಧ್ಯಾಯ ಮುಗಿಸ್ಬೇಕು ಅಂತ ಯೋಚನೆ ಇರೋದ್ರಿಂದ, ಇನ್ನು ವಿಷಯ ತುಂಬ ಇರೋದ್ರಿಂದ ಮುಂದೆ ಹೋಗಲೇಬೇಕು. ವಿವಿಕ್ತ ದೇಶ ಸೇವಿತ್ವಂ ಅಂದರೆ ವಿವಿಕ್ತ ದೇಶ ಸೇವಿತ್ವ. ವಿವಿಕ್ತ ಅಂದರೆ ಏನು ಗೊತ್ತೇನು? ಐಸೋಲೇಟೆಡ್ ಪ್ಲೇಸ್, ಜನಸಮ್ಮರ್ದರಹಿತ ಜಾಗದಲ್ಲಿ ವಾಸ ಮಾಡು ಅಂತ ಹೇಳಿದ. ಜನಗಳ ಗುಂಪಿನಲ್ಲಿ ಆದಷ್ಟು ಕೂಡ ಇರಬೇಕು, ಜನ ಇಲ್ಲದ ಜಾಗದಲ್ಲಿ ವಾಸ ಮಾಡು. ನಾವು ಹಾಗಲ್ಲ, ಜನ ಹುಡುಕೊಂಡು ವಾಸ ಮಾಡ್ತಾನೆ ಹೊರತು ಜನ ಇಲ್ಲದ ಜಾಗದಲ್ಲಿ ವಾಸ ಮಾಡೋಕ್ಕೆ ಮನುಷ್ಯ ಇಷ್ಟಪಡೋದಿಲ್ಲ. ಹಳ್ಳಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಎಲ್ಲರೂ ಪಟ್ಟ ಸೇರ್ಲಿಕ್ಕೆ ಶುರು ಮಾಡಿಬಿಡ್ತಾರಲ್ಲ, ಹಳ್ಳಿಗಳ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಎಷ್ಟೋ ಊರೊಳಗೆ ಹೋದರೆ ಅಗ್ರಹಾರ ಮಹಿಷಿ ಅಂತ ಒಂದು ಊರಿದೆ ಶಿವಮೊಗ್ಗದ ಹತ್ರ, ಅದು ಹಿಂದಿನ ಕಾಲ ದೊಡ್ಡ ಅಗ್ರಹಾರ, 100+ ವಿದ್ವಾಂಸರಿದ್ದ ಜಾಗ. ಇವತ್ತು 1 ಮನೆ ಕೂಡ ಇಲ್ಲ ಊರೊಳಗೆ, 1 ಮನೆ ಹಿಡ್ಕೊಳ್ಳೋಕ್ಕೂ ಗತಿ ಇಲ್ಲ. ಯಾತಕ್ಕೆ? ಎಲ್ಲ ಈ ಕಡೆ ಶಿಫ್ಟ್ ಆಗಿಬಿಡ. ಎಷ್ಟೋ ಊರಲ್ಲಿ ಕುಲದೇವರು ರಥೋತ್ಸವ ಮಾಡಬೇಕಾದ್ರೆ ಊರಲ್ಲಿ ವೈಭವದಿಂದ ಮಾಡಿದ್ರು, ಇವತ್ತೊಂದು ದಿವಸ ಅವು ಮನೆತ ಯಾರು ಇರೋದೇ ಇಲ್ಲ, ಆ ಒಂದಿಸೋದು ಮತ್ತೆ ಹೊರಟೋಗ್ಬಿಡ್ತಾರೆ ಕೆಲವರು, ಕೆಲವರು ಅದಕ್ಕೂ ಬರೋದೇ ಇಲ್ಲ. ಅದು ನಿತ್ಯದಲ್ಲಿ ತಮ್ಮ ಕುಲದೇವರತ್ರ ಆರಾಧನೆ ಮಾಡಿದ್ದವ್ರ ಬಳಿಗೆ ಇವತ್ತು ವಾಸ ಮಾಡೋ ಜನಗಳಿಲ್ಲ. ಯಾಕೆ? ಜನಗಳಿಗೆ ಇವತ್ತು ಜನಸಮ್ಮರ್ದ ಬೇಕಾಗ್ತಿದೆಯೇ ಹೊರತು ವಿವಿಕ್ತ ದೇಶ ಸೇವಿತ್ವಮಿಲ್ಲ. ಯಾರಿಗೆ ವಿವಿಕ್ತ ದೇಶ ಸೇವಿತ್ವ ಇಲ್ಲ ಅವ್ರು ಎಂದೂ ಕೂಡ ಜ್ಞಾನ ಬರೋದಿಲ್ಲ. ಭಾಳ ಸಿಂಪಲ್ ಲಾಜಿಕ್. ಪರೀಕ್ಷೆ ಇದ್ದವನು ಏನು ಮಾಡಬೇಕು? ಅವನೀಗ ಜನ ಇಲ್ಲ ಜಾಗ ಓದ್ತಾ ಕೊಡ್ತಾನೆ, ಜನ ಇದ್ರೆ ಮಾತಾಡ್ತಾನೆ ಹೊರತು ಓದ್ಲಿಕ್ಕಾಗೋದಿಲ್ಲ ಅವನಿಗೆ. ಅದಕ್ಕೋಸ್ಕರ ಇದ್ದಿದ್ರಲ್ಲೇ ಏಕಾಂತ ಹುಡುಕ್ತಾರೆ. ನಾವೇನು ಮಾಡ್ತೇವೆ? ಬೆಂಗಳೂರಲ್ಲಿ ಏನರ ವಿವಿಕ್ತ ದೇಶ ಸೇವಿತ್ವ ಇಲ್ಲದವರು ಬೆಂಗಳೂರಲ್ಲಿ ಅಂತ ಕೇಳಿದರೆ ಇದ್ದಿದ್ರಲ್ಲೇ ಮಾಡ್ಕೊಳ್ಳಿ ಅಂತ. ಇದ್ದಿದ್ರಲ್ಲೇ ಮಾಡ್ಕೊಳ್ಳಿ, ಮನೆ ಇದ್ದ ಮಾತ್ರಕ್ಕೆ ಹರಟೆ ಹೊಡಿಬೇಕು ಅಂತ ಏನಿಲ್ವಲ್ಲ, ಜನ ಇದ್ದ ಮಾತ್ರ ಹರಟೆ ಹೊಡಿಬೇಕಾಗಿಲ್ವಲ್ಲ, ಇದ್ದಿದ್ರಲ್ಲೇ ನಿಮ್ಮ ಏಕಾಂತದಲ್ಲಿ ತಂದ್ಕೊಳ್ಳಿ ನೀವಾಗ, ಆಗ ಜ್ಞಾನ ಬರುತ್ತದೆ ಹೊರತು ವಿವಿಕ್ತ ಜನಸಮ್ಮರ್ದದ ಮಧ್ಯೆ ವಾಸ ಮಾಡಿದರೆ ಎಂದೂ ಬರೋದಿಲ್ಲ. ಅದಕ್ಕೆ ವಿವಿಕ್ತ ದೇಶ ಸೇವಿತ್ವಂ ಅರತಿ ಹಿ ಜನಸಂಸದಿ. ಜನಸಂಸತ್ ಅಂದರೆ ಗುಂಪು, ಜನಗಳ ಗುಂಪಿನ ಬಗ್ಗೆ ಆದಷ್ಟು ಮಿಂಗಲ್ಲಾಗಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಈ ಕ್ರೌಡಲ್ಲಿ ಸೇರಿಬೇಡಿ, ಗುಂಪುಗಳ ಮಧ್ಯೆ ಸೇರಿದ್ರೆ ಏನಾಗುತ್ತೆ ಮನುಷ್ಯ ತಾನು ಮರ್ತೇ ಬಿಡ್ತಾರೆ. ಇವರು ಸೈಕಾಲಜಿಯಲ್ಲಿ ಈ ಕ್ರೌಡ್ ಬಿಹೇವಿಯರ್ ಅಂತ ಒಂದು ಚಾಪ್ಟರೇ ಇರ್ತದೆ. ಕ್ರೌಡ್ ಬಿಹೇವಿಯರ್ ಏನು ಗೊತ್ತೇನು? ಅದಕ್ಕೆ ಅರ್ಥ ಬರೀ ಒಳ್ಳೆಯವನಿರ್ತಾನೆ, ಗುಂಪಲ್ಲಿರ್ತಾನೆ, ಒಬ್ಬನು ಕಲ್ಲೋಗಿತ್ತಾನೆ, ಒಳ್ಳೆಯವನು ಇವನು ಕಲ್ಲೋಗಿದ್ ಬಿಡ್ತಾನೆ ಅಂತ. ಆ ಸೈಕಾಲಜಿ ಹಾಗೆ, ಯಾರು ನೋಡ್ತಾರೆ ನನ್ನ ಈ ಹೊಡೆದ್ರೆ ಅಂತ. ಆ ಥರ ಆ ಕ್ರೌಡ್ ಬಿಹೇವಿಯರು ಬಹಳ ವಿಚಿತ್ರ ದಾರಿ ತಪ್ಪಿಸಿಬಿಡ್ತದೆ. ಆದ್ದರಿಂದ ಅರತಿ ಹಿ ಜನಸಂಸದಿ, ಜನಗಳ ಗುಂಪಿನಲ್ಲಿ ಸೇರಲಿಕ್ಕೆ ಹೋಗಬೇಡ. ಜನ ಇಲ್ಲದ ಜಾಗದಲ್ಲಿ ಫಸ್ಟ್ ಇರು. ಆ ಜನ ಇಲ್ಲದ ಜಾಗದಲ್ಲಿ ಇದ್ದಾಗಲೂ ಕೂಡ ಜನಗಳು ಸೇರಲಿಕ್ಕೆ ಇಷ್ಟಪಡಲಿಕ್ಕೆ ಹೋಗಬೇಡ. ಜನಗಳ ಗುಂಪಿನಲ್ಲಿ ಆಸಕ್ತಿಯನ್ನು ಹೊಂದಬೇಡ, ಹೊಂದಿದರೆ ಜನ ಸಾಮಾನ್ಯ ದಾರಿ ತಪ್ಪಿಸಿಬಿಡ್ತಾರೆ. ಹಿಂದಿನ ಕಾಲದ ಜನ ಸಾಮಾನ್ಯ ದಾರಿ ತಪ್ಪಿಸ್ತಿರಲಿಲ್ಲ, ಆ ಕಾಲಕ್ಕೂ ಜನಗಳ ಮಧ್ಯೆ ಇರಬಾರದು. ಈಗಂತೂ ಜನ ದಾರಿ ತಪ್ಪಿಸೋದೇ ಜಾಸ್ತಿ. ಈ ಮಧ್ಯೆ ಸಾಮಾನ್ಯವಾಗಿ ಅಯ್ಯೋ ಏಕಾದಶಿ ಮಾಡ್ತೀರಾ, ಏನು ಗ್ರಹಚಾರ್ಯರೇ ನಿಮಗೆ, ಇನ್ನು 50 ವರ್ಷ ಪುಣ್ಯ, ಇನ್ನು 70 ವರ್ಷ ಇನ್ನೂ ಮಾಡ್ತೀರಾ, ಈಗಲೇ ಮಾಡಿಬಿಡ್ತೆ, ಅದು ಈಗಲೇ, ಇನ್ನು ಸಾಯ್ಬೇಕಾರೆ ಮಾಡು, ಇನ್ಯಾವ ಮಾಡಬೇಕು ಅವನು ಪಾಪ. ಡಿಸ್ಕರೇಜ್ ಮಾಡಿಬಿಡ್ತಾರೆ. ಎಷ್ಟೋ ಜನ ಬಂದು ಧರ್ಮ ಮಾಡ್ತೀವಿ ಅಂತ ಹೇಳಿ ನೀವು ಹೋಟ್ಲಿಗೆ ಹೋಗ್ತೀವಿ ಅಂದರೆ ಬಿಡಿಸೋದಿಲ್ಲ ಯಾರು ಕೂಡ, ನೀವು ಸೇತಿರಿಂದ ಬಿಡಿಸೋದಿಲ್ಲ, ಕುಡಿತೀರಿಂದ ಬಿಡಿಸೋದಿಲ್ಲ, ಏಕಾದಶಿ ಫಸ್ಟ್ ಬಿಡಿಸಿಬಿಡ್ತಾರೆ, ಸಂಧ್ಯಾವನ್ನೇ ಫಸ್ಟ್ ಬಿಡಿಸಿಬಿಡ್ತಾರೆ, ಬಿಟ್ಟು ಖುಷಿ ಪಡ್ತಾರೆ, ಅಬ್ಬ ಸಂಧ್ಯಾವನ್ನೇ ಬಿಡಿಸಿಬಿಟ್ಟೆ. ಈಗಾಗಲೇ ಸಂಧ್ಯಾವನ್ನೇ ಮಾಡ್ತೀಯ, ಯಾರು ಮಾಡ್ತಾರೆ ಅಂತ ನೀನು ಮಾಡ್ತೀಯ? ಈ ಲಾಜಿಕ್ ಉಪಯೋಗಿಸಿ ಆಗಿದ್ರೆ ವಾರ ಓದ್ತಿರ್ತಾರೆ, ಅಲ್ಲ ಯಾರು ಓದ್ತಾರೆ ಅಂತ ಓದ್ತೀಯ ಅಂತ ಕೇಳಿಬಿಟ್ರೆ ಅವ್ರು ಫೇಲ್ ಆಗ್ತಾರೆ, ಇವ್ರು ಫೇಲ್ ಆಗಬೇಕು ಹಾಗಿದ್ರೆ. ಆ ದೃಷ್ಟಿ ಯೋಚನೆ ಮಾಡಬೇಕು. ಇವತ್ತು ಓದಿದವನು ಒಬ್ಬನೇ ಇದ್ರೂ ಕೂಡ ಹೇಗೆ ಪಾಸಾಗೇ ಆಗ್ತಾನೋ, ಒಳ್ಳೆ ಕೆಲಸ ಒಬ್ಬನೇ ಮಾಡಲಿ ಇಬ್ಬರೇ ಮಾಡಲಿ ಅದಕ್ಕೆ ಬೆಲೆ ಇದ್ದೇ ಇದೆ. ಆದ್ದರಿಂದ ಮಾಡಲಿ ಅನ್ಬೇಕು ಅಂತ ಬಿಡಬಾರ್ದು. ಜನಗಳ ಡೇಂಜರಸ್ ಅಪ್ರೋಚ್ ಅಂದರೆ ಒಳ್ಳೆ ಕೆಲಸಗಳನ್ನು ಬಿಡಿಸೋದು, ಕೆಟ್ಟ ಕೆಲಸಗಳನ್ನು ಅಂಟಿಸೋದು. ಆದ್ದರಿಂದ ಜನಗಳೊಬ್ಬರು ಸೇರಲಿಕ್ಕೆ ಹೋಗಬೇಡಿ. ಇಲ್ಲಿ ಒಂದು ಪೂರ್ವ ಮಾತು ಬರ್ತದೆ, ಆಚಾರ್ಯರ ಕ್ಲಾರಿಫಿಕೇಶನ್ ಕೊಡ್ತಾರೆ. ಹಾಗಿದ್ರೆ ಒಂದು ಸಮಸ್ಯೆ ಬರ್ತದೆ. ಏನು? ತುಂಬ ಜನಗಳು ಒಳ್ಳೆಯವ್ರ ಸಭೆ ಸಮಾರಂಭ ಮಾಡಲಿಕ್ಕೆ ಬರೋದಿಲ್ಲ, ಹಾಗಿದ್ರೆ ಒಳ್ಳೆಯವ್ರ ಮಧ್ಯೆ ಸೇರಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಜನಸಂಸತಿ ಅಂದರೆ ದುರ್ಜನ ಸಂಸತಿ ಅಂತ ಅರ್ಥ. ದುರ್ಜನರ ಗುಂಪಿನಲ್ಲಿ ಸೇರಬೇಡ, ಒಳ್ಳೆಯವ್ರ ಗುಂಪಿನಲ್ಲಿ ಸೇರು. ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಸಜ್ಜನರ ಸಹವಾಸ ಇರಬೇಕು, ದುಷ್ಟರ ಸಹವಾಸ ಇರಬಾರ್ದು. ಮಗ 8 ಜನ ಹುಡುಗರು ಕೂತ್ಬಿಟ್ಟಿದ್ದಾರೆ ರೂಮ್ನೊಳಗೆ, ಮಗ ಅಲ್ಲಿದ್ದಾರೆ, ತಂದೆ ಸಿಟ್ಟು ಬಂದ್ಬಿಟ್ಟು ಏನೇ ನಾಳೆ ಪರೀಕ್ಷೆ, ಇಷ್ಟ ಜನ ಸೇರಿಬಿಟ್ಟಿದ್ರೆ ನಾಚಿಕೆ ಆಗಲ್ಲ ಅಂತ ಕೇಳಿದ. ಅಪ್ಪ ಎಲ್ಲ ಕ್ಲಾಸ್ಮೇಟ್ಸು ನಾಳೆ ಪರೀಕ್ಷೆ ಕೊಡೋರು, ಹಾಗಿದ್ರೆ ಓದಿ ಅಂತ ಹೋಗ್ಬಿಡ್ತು. ತಕ್ಷಣ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಪ್ರಾಬ್ಲಮ್ ಇಲ್ಲ. ಈಗ ಅದು ಬೇರೆಯವ್ರು ಕೂತ ತಕ್ಷಣ ಗೆಟ್ ಔಟ್ ಒಂದು ಏನಿದೆ, ನಾಳೆ ಪರೀಕ್ಷೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ? ನಾವೆಲ್ಲ ಒಂದೇ ಕ್ಲಾಸ್ನವರು, ಒಂದೇ ಸಬ್ಜೆಕ್ಟು, ನಾಳೆ ಪರೀಕ್ಷೆ ಇದೆ, ನಾವು ಜಾಯಿಂಟ್ ಪ್ರಿಪೇರ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತಿದ್ದೇವೆ ಅಂದರೆ ನೋ ಪ್ರಾಬ್ಲಮ್. ನೋಡಿ, ಜನಸಂಸತ್ ಆ ರೀತಿ ಇರಬೇಕು. ನಮಗೆಲ್ಲ ಲೈಕ್ ಮೈಂಡೆಡ್ ಪರ್ಸನ್ಸ್ ಇದ್ದರೆ, ಎಲ್ಲ ದೇವರ ಬಗ್ಗೆನೇ ಯೋಚನೆ ಮಾಡೋ ಪ್ರಸಂಗ ಬಂದರೆ ಸಾವಿರಾರು ಜನ ಸೇರಿ ಏನು ಯೋಚನೆ. ಸೂತ ಪುರಾಣಿಕರು ಮಹಾಭಾರತಾದಿ ಗ್ರಂಥಗಳನ್ನು ಪ್ರವಚನ ಮಾಡ್ತಿರಬೇಕಾದ್ರೆ ಎಷ್ಟು ಜನ ಸೇರಿದ್ರು ಗೊತ್ತೇನಲ್ಲಿ? ನಮ್ಮ ಜನಕ್ಕೆ ಆಶ್ಚರ್ಯ ಆಗ್ಬೋದು. ಏನೋ ಆಗಿನ ಕಾಲ ಪಾಪ ಎಲ್ಲಿದ್ದು, ಒಂದು 10-20 ಜನ ಸೇರಿರ್ಬೋದು ಪಾಪ ಅಂತ ತಿಳ್ಕೊಂಡಿರ್ತೇವೆ. 80,000 ಮುನಿಗಳಿದ್ದರಂತೆ, 80,000 ಜನಗಳು. 8 ಜನಕ್ಕೆ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ಶೌನಕಾದಿಗಳ ಸಂಖ್ಯೆ 80,000. 8 ಜನ ಇದ್ರು. ಇವ್ರು ಈ ಅರ್ಥ ನೋಡ್ಕೊಂಡ್ಬಿಟ್ರೆ ಏ ಜನ ಇದ್ದಾರೆ ಕೇಳೋದಿಲ್ಲ, ಒಬ್ಬನಿಗೆ ಹೇಳಿದರೆ ಕೇಳ್ತೀನಿ ಅಂತ ಹೇಳಬೇಕಾಗ್ತದೆ ಅಲ್ಲ. ಎಲ್ಲ ಒಳ್ಳೆ ರೀತಿ ಕೂತವರೆ, ಎಲ್ಲ ಕೇಳದೆ ಕೂತವರೇ. ಆದ್ದರಿಂದ ಅದು ಬಹಳ ಅಪೂರ್ವವಾದ ಸನ್ನಿವೇಶವಾಗಿತ್ತು. ಅರತಿ ಹಿ ಜನಸಂಸದಿ. ಇವತ್ತು ಜನಕ್ಕೆ ಒಂದೃಷ್ಟಿಯಿಂದ ಜನಸಂಸತ್ ಜಾಸ್ತಿ ಇಲ್ಲ. ಇವತ್ತು ಸೀದಾ ಆಫೀಸಿಂದ ಮನೆ ಬರ್ತಾರೆ, ಟಿ ವಿ ಒಂದು ಕೂತು ಬಿಡ್ತಾರೆ, ಹೆಂಡತಿ ಮಕ್ಕಳ ಸಂಪರ್ಕ ಕೂಡ ಇರೋದಿಲ್ಲ, ಬಾಯಿ ತಗೊಂಡು ಕೂತರು ಅಂದರೆ ಕತೆ ಮುಗಿದೋಯ್ತಲ್ಲಿ. ಅಂತೂ ಪರವಾಗಿಲ್ಲ, ಗೀತೆ ಇದೊಂದಾದ ಸಾರ್ಥಕ ಆಯ್ತಲ್ಲ, ಅರತಿರು ಜನಸಂಸದಿ ಅಂತ ಫಾಲೋ ಮಾಡ್ತಾರಲ್ಲ ಅಂದರೆ ಇಲ್ಲ. ಅಲ್ಲಿ ಮೆಂಟಲಿ ಎಷ್ಟು ಜನ ನೋಡ್ತಿರ್ತಾರೆ ಗೊತ್ತಾ? ಟಿ ವಿಗಳು ಚಾನಲ್ಗಳೇ ಹುಚ್ಚಾಬಟ್ಟೆ ಚಾನಲ್ಗಳು. ಮೊದಲು ಟಕ ಟಕ ಓದ್ತಾ ಇರ್ತಾನೆ ಚಾನಲ್ಗಳನ್ನ, ಆ ಜನಗಳು ನೋಡ್ತಾನೆ ಇರ್ತಾನೆ. ಹೊರಗಿನ ಕಾಂಟ್ಯಾಕ್ಟ್ ಮಿನಿಮಮ್ ಲಿಮಿಟೆಡ್, ಇದು ಅನ್ಲಿಮಿಟೆಡ್ ಕಾಂಟ್ಯಾಕ್ಟ್. ಸಾವಿರಾರು ದೃಶ್ಯ ನೋಡ್ತಾನೆ, ಆದ್ದರಿಂದ ಅವನ ಬುದ್ಧಿ ಸರಿಗಿರಲ್ಲ, ಚಾನ್ಸಸ್ಸೇ ಇಲ್ಲ. ಅಂದರೆ ಹೆಸರಿಗೆ ಒಬ್ಬನಿದ್ರೆ ಉಪಯೋಗ ಇಲ್ಲ, ಅವನ ಏಕಾಗ್ರತೆ ಅವನಿಗೆ ಇಲ್ಲದೆ ಹೋದರೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಹೀಗೆ ಭಗವಂತ ಧರ್ಮಗಳನ್ನು ಹೇಳ್ತಾ ಹೇಳ್ತಾ ಕೊನೆ ಹೇಳ್ತಾನೆ, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಕೊನೆಯ ಎರಡೀಗ 19, 20 19 ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಕೊನೆಯದಾಗಿ ತತ್ವಜ್ಞಾನಾರ್ಥ ದರ್ಶನಂ. ಆಚಾರ್ಯ ಹೇಳ್ತಾರೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಅಧ್ಯಾತ್ಮ ಜ್ಞಾನದಲ್ಲಿ ಸದಾ ತೊಡಗಿರಿ ಅಂತ ಹೇಳಿದ್ದಾರೆ. ಅಧ್ಯಾತ್ಮ ಚಿಂತನೆ ಅಂದ್ರೆ ಏನು ಗೊತ್ತೇ, ನಮ್ಮ ಮೇಲೆದು ಒಬ್ಬ ಆತ್ಮ ಇದೆ, ಅವನು ಭಗವಂತ, ಅವನಲ್ಲಿ ಸದಾ ಮನಸ್ಸನ್ನು ಹಾಕಿರಿ ಅಂತ. ಅಧ್ಯಾತ್ಮ ಚಿಂತನೆ ಅಂದರೆ ದೇವರ ಸದಾ ಮನಸ್ಸನ್ನು ಹಾಕಿರಿ, ಬೇಕಾದ್ದು ಬರಲಿ, ನನ್ನ ಹೃದಯದಲ್ಲಿ ನೆರೆ ನಂಬಿದ ಮಧ್ಯದಯ ಮಂಟಪದವಳು ಪರಿಶೋಭಿಸುತ್ತಿರೋ ಪಾಂಡವರಂಗ, ಆ ನಿಷ್ಠೆ ಇರಲಿ. ಇವತ್ತು ಯಾವುದೋ ಒಂದು ರೀತಿ ಅಧ್ಯಾತ್ಮ ಜ್ಞಾನ ಬಂದ, ಸಾವು ನೋವು ಬಂದಾಗ, ಸಂಕಟ ಬಂದಾಗ ಅಧ್ಯಾತ್ಮ ಅಲ್ಲ, ಅಧ್ಯಾತ್ಮ ಯಾವಾಗಲೂ ಇದ್ರೆ ಅದು ಸರಿ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ವಿದ್ಯಾರ್ಥಿ ಮೊದಲು ಯಾವಾಗ ಅಪ್ಡೇಟ್ ಓದಿದ್ರೆ ಪರೀಕ್ಷೆ ಪ್ರಾಬ್ಲಮ್ ಆಗೋದೇ ಇಲ್ಲ ಅವನಿಗೆ. ಮೊದಲು 8 ಓಡಾಡಿಬಿಟ್ಟು ಕೊನೆಗೆ 1 ಓದ್ಲಿಕ್ಕೆ ಹೋದರೆ ಆ ಟೆನ್ಷನ್ಗೆ ಅರ್ಧ ಅವನು ಓದಿದ್ ಮರ್ತು ಬಿಡ್ತಾನೆ. ನಿತ್ಯತ್ವ ಅಧ್ಯಾತ್ಮ ಜ್ಞಾನ ನಿತ್ಯತ್ವ. ಕೊನೆಯದಾಗಿ ತತ್ವಜ್ಞಾನಾರ್ಥ ದರ್ಶನ, ತತ್ವಜ್ಞಾನ. ಇವತ್ತಂತೂ ನಮಗೆ ರಿಟೈರ್ ಆದಮೇಲೆ ಶಾಸ್ತ್ರ ಅಂತ ಆಗಿಬಿಟ್ಟಿದೆ, ನಿತ್ಯತ್ವದ ಪ್ರಶ್ನೆ ಬರಲೇ ಇಲ್ಲ. ಪ್ರಹ್ಲಾದ ಹೇಳ್ತಾನೆ ಕೌಮಾರ ಅಕ್ಷರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಚಿಕ್ಕಂದಿನಲ್ಲಿ ದೇವರ ವಿಷಯ ಕೇಳಬೇಕು, ಜೀವನ ಪೂರ್ತಿ ಉಳಿಸಿಕೊಳ್ಬೇಕು ಅಂತ ಹೇಳ್ತಾನೆ. ಚಿಕ್ಕಂದಿನಲ್ಲಿ ಕೇಳಿ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡ್ರೆ ಆಗ ಭಗವನ್ ನರಸಿಂಹದೇವರು ಕಂಡ್ರೆ ನೋಡಿ ಪ್ರಹ್ಲಾದನಿಗೆ, ಆಗ ದೇವರು ಕಾಣ್ತಾನೆ ಹೊರತು ಅಕೇಶನಲ್ ಓದಿನಿಂದ ಎಂದೂ ಭಗವಂತ ಸಿಗೋದಿಲ್ಲ. ನಿತ್ಯದಲ್ಲಿ ಕಮಿಟೆಡ್ ಅಪ್ರೋಚ್ ಇರಬೇಕು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಕೊನೆಯ ಮಾತದು ಒಂದು ತತ್ವಜ್ಞಾನಾರ್ಥ ದರ್ಶನಂ, ತತ್ವಜ್ಞಾನದ ಅರ್ಥವನ್ನು ನೋಡೋದು. ಅದಕ್ಕೆ ಆಚಾರ್ಯ ಅರ್ಥ ಎಷ್ಟು ಚೆನ್ನಾಗಿ ಅರ್ಥ ಬರೀತಾರೆ, ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರಜ್ಞಾನಂ ಆಚಾರ್ಯರ ಭಾಷೆ. ಈ ಓದೋದೆಲ್ಲ ದೃಷ್ಟಿ ಏನಿರಬೇಕು ಗೊತ್ತಾ, ಪಾಂಡಿತ್ಯ ದೃಷ್ಟಿಯಿಂದ ಓದಕ್ಕೆ ಹೋಗಬೇಡಿ, ಪ್ರಶಸ್ತಿಗೋಸ್ಕರ ಓದಬೇಡಿ, ಕೀರ್ತಿಗೋಸ್ಕರ ಓದಬೇಡಿ, ಹೆಸರಿಗೋಸ್ಕರ ಓದಬೇಡಿ, ಯಾವುದಕ್ಕೆ ಓದಬೇಕು, ದೇವರು ಕಾಣಲಿ ಅಂತ ಓದಿ ಅಂತ ಹೇಳಿದ್ದಾರೆ. ಎಷ್ಟು ಒಳ್ಳೆ ಮಾತು, ಊಟಕ್ಕೆ ಕೊಡ್ತಾನೆ, ಊಟಕ್ಕೆ ತಟ್ಟೆ ನೋಡಲಿ ಅಂತ ಕೊಡೋದಿಲ್ಲ, ಬಡಿಸಿದ್ದು ನೋಡಲಿ ಅಂತ ಕೊಡೋದು, ತಿನ್ಬೇಕು ಅದನ್ನು. ಏನು ಹಾಕಿರ್ತಾರೆ ಅದಿಷ್ಟು ತಿಂದರೆ ಅದು ಊಟ ಆಗ್ತದೆ ಹೊರತು, ಫೋಟೋ ತೆಗೆದು ಅವ್ನು ಎದ್ದು ಕೆಟ್ಟವ್ರು ಎದ್ದು ಬಿಟ್ರೆ ಎಲ್ಲ ಊಟಕ್ಕೆ ಕೊಡಿಸಿ ಫೋಟೋ ತೆಗೆದು ಪ್ಲೀಸ್ ಎತ್ತ ಇನ್ನೊಂದು ಪಂಕ್ತಿ ನೆಕ್ಸ್ಟ್ ಬ್ಯಾಚ್ ಅಂತ ಕೇಳಿದ್ರೆ ಗತಿಯನ್ನಾಗಬೇಕು. ಎಲ್ಲ ಬಡಿಸಿರ್ಬೋದು, ಬಂಗಾರ ತಟ್ಟೆ ಆಗಿರ್ಬೋದು, ಎಲ್ಲ ವೇಸ್ಟ್. ಅದು ಒಂದು ತಿಂದೆ ಹೋದರೆ ಮಾಡಿದ್ದೆಲ್ಲ ಹೇಗೆ, ಇವನಿಗೇನು ಊಟ ಆಗೋದಿಲ್ವೋ. ಅದಕ್ಕೆ ಜ್ಞಾನ ಸಂಪಾದನೆ ಮುಖ್ಯ ಉದ್ದೇಶ, ಉಳಿದೆಲ್ಲ ಸೆಕೆಂಡರಿ. ಕೀರ್ತಿ ಕೀರ್ತಿ ಬರಬಹುದು, ಬರದೆ ಹೋಗ್ಬೋದು, ಯೋಚನೆ ಇಲ್ಲ. ಆದರೆ ದೇವ್ರು ಮಾತ್ರ ಕಾಣಲೇಬೇಕು ಅಂತ ಹೇಳ್ತಾರೆ. ಅದು ಆಚಾರ ಒಬ್ಬರೇ ಅರ್ಥ ಬರೆದಿದ್ದವರು, ಇನ್ಯಾರು ಅದಕ್ಕೆ ಅರ್ಥ ಬರಲಿಲ್ಲ. ಆಚಾರ ಹೇಳ್ತಾರೆ ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರಜ್ಞಾನಂ. ಇದು ಭಾಷೆ. ದೇವರನ್ನು ಸಾಕ್ಷಾತ್ಕರಿಸ್ಕೋಬೇಕು ನಾವೇ, ಆಗ ಓದಿ ತಿಳ್ಕೊಂಡು ಬದಿರಿ ಬಗ್ಗೆ ಕೇಳ್ತಾನೆ. ಏನಸು ಕೇಳಿದ ಮೇಲೆ ನಾ ಹೋಗಲೇಬೇಕು ಅನ್ನೋ ಭಾವನೆ ಬರಬೇಕು, ಹೋಗಲೇಬೇಕು, ಅದು ಸಾರ್ಥ. ನೀವು ಹೇಳಿಬಿಟ್ರಲ್ಲ ಸಾಕು ಬಿಡಿದೆ ಬಿಟ್ಬಿಡ್ತಾನ, ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇರ್ತಾರೆ ಕೇಳ ಚೆನ್ನಾಗಿದೆ ಅಂತೇಳಿ ತಕ್ಷಣ ಹೊರಟೇ ಬಿಡ್ತಾನೆ. ಅಲ್ಲ ಚೆನ್ನಾಗಿದೆ ಮತ್ತೆ ಹೋಗ್ತೀಯ, ಈಗ ಚೆನ್ನಾಗಿದೆ ಯಾರು ಚೆನ್ನಾಗಿದೆ ಅಂತ ಹೇಳಿದಾರಲ್ಲ ಮತ್ತೆ ಹೋಗಬೇಕು, ಚೆನ್ನಾಗಿಲ್ಲ ಮತ್ತೆ ಹೋಗಿ ಚೆನ್ನಾಗಿಲ್ಲ ಅಂತ ಹೇಳಿದಾರಲ್ಲ ಆಗ್ಲೇನೆ. ನಿಜವಾಗ್ಲೂ ಹೇಳೋದು ಕೆಟ್ಟ ಕೆಲಸಗಳನ್ನು ಚೆನ್ನಾಗಿಲ್ಲ ಅಂದರೆ ಮಾಡಬಾರ್ದು, ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಆಗ್ಲೇನೆ. ಚೆನ್ನಾಗಿದೆ ಅಂದರೆ ಮಾಡಬಾರ್ದು, ಚೆನ್ನಾಗಿದೆ ಅಂತಲ್ಲ ಮತ್ತೆ ಹೋಗಬೇಕು, ಮುಗಿದೋಯ್ತಾರೆ. ಆದರೆ ಸೈಕಾಲಜಿ ಹಾಗಲ್ಲ, ಚೆನ್ನಾಗಿದ್ದರೆ ಹೋಗಲೇಬೇಕು ಅನ್ನೋ ಭಾವನೆ ಬರ್ತದೆ, ಚೆನ್ನಾಗಿಲ್ಲದಿದ್ರೆ ಹೋಗ್ಬೇಕು ಅನಿಸ್ತದೆ, ಯಾಕೆ ಚೆನ್ನಾಗಿಲ್ಲ ನೋಡಿಬಿಡೋಣ ಅಂತ. ಅದು ಬೇರೆ ಜೊತೆಗೆ ನಮ್ಮ ಜನ ಸಿನಿಮಾ ನಾಟಕರೆ ಚೆನ್ನಾಗಿದ್ದರೂ ನೋಡ್ತಾರೆ, ಚೆನ್ನಾಗಿಲ್ಲದಿದ್ರು ನೋಡ್ತಾರೆ, ಚೆನ್ನಾಗಿದ್ದರೆ ಚೆನ್ನಾಗಿದೆ ನೋಡಲೇಬೇಕಲ್ಲ ನೋಡ್ತಾನೆ, ಚೆನ್ನಾಗಿಲ್ಲ ಎಲ್ಲಿ ಚೆನ್ನಾಗಿಲ್ಲ ನೋಡೋಣ ಅಂತ ಹೋಗ್ತಾರೆ. ಮತ್ತೆ ಇಂಥ ಹುಚ್ಚರಿದ್ದರೆ ಎಂದು ಸಾಧನೆ ಆಗ್ತದೆ ಈ ಮಧ್ಯೆ. ಜ್ಞಾನ ಹಾಗಲ್ಲ, ದೇವರನ್ನು ನೋಡಲೇಬೇಕು ಅಂತ ನಾವು ನರಸಿಂಹದೇವರನ್ನು ಕಾಣಲೇಬೇಕು. ಪ್ರಹ್ಲಾದನ ಹಠ, ಧ್ರುವನ ಹಠ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಲೇಬೇಕು. ಎದ್ದೇ ಗೆದ್ದರೂ ದೇವರು ಕಂಡೇ ಬಿಟ್ಟರು, ಆ ಭಾವನೆ ಇರಬೇಕು ಅಂತ ಹೇಳುತ್ತಾರೆ. ಒಂದು ಘಟ್ಟ ಮುಟ್ಟಿದ್ದೇವೆ ನಾವೀಗ. ನಾಳೆ ದಿವಸ ಪರಮಾತ್ಮ ಅಂದರೆ ಏನು ಅಂತ ಹೇಳುತ್ತಾ, ದೇವರು ಹೇಗಿದ್ದಾನೆ ನಮಗದು ಗೊತ್ತಿರೋದಿಲ್ಲ, ದೇವರು ನೋಡಬೇಕು ಅನ್ಸ್ಮೇಲೆ ಹೇಗಿದ್ದಾನೆ ಕೇಳಬೇಕಲ್ಲ, ಅದನ್ನು ನಾಳೆ ದಿವಸ ಭಗವಂತ ವರ್ಣನೆ ಮಾಡ್ತಾನೆ, ಅದನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನಿಯು ಅನ್ಯೇ ಚ ದೇವಾಃ ಸತತಂ ಪ್ರಸನ್ನ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಚ್ಛಾಮಿ ಲೇಶತಃ. ಗುಣಗಣನಿಲಯಂ ಪತಿಮ್ರಮಾಯಾಃ ಜಗದಘದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಪರಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಜ್ಞಾನ ಸಾಧನೆಯ 20 ಅಂಶಗಳನ್ನು ನಿರೂಪಣೆ ಮಾಡಿದ್ದಾನೆ. ಅದರಲ್ಲಿ ಮುಖ್ಯವಾಗಿ ಕೊನೆಯ ಎರಡು ಮಾತುಗಳು ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಅಧ್ಯಾತ್ಮ ಜ್ಞಾನದಲ್ಲಿ ಸದಾ ತೊಡಗಿಸಿಕೊಂಡಿರುವಿಕೆ ಅದು ಮುಖ್ಯ. ಅದರ ಜೊತೆಗೆ ತತ್ವಜ್ಞಾನಾರ್ಥ ದರ್ಶನಂ, ನಮ್ಮ ಜೀವನದ ಗುರಿ ದರ್ಶನಂ. ದರ್ಶನ ಅಂದರೆ ಅಪರೋಕ್ಷ ಜ್ಞಾನ, ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳತಕ್ಕಂಥ ಒಂದು ಪ್ರಕ್ರಿಯೆ. ಆ ಗುರಿ ಇರಬೇಕೇ ಹೊರತು ಬೇರೆ ಇನ್ನೇನಿದ್ರೂ ಸಹ ಜ್ಞಾನಸಿದ್ಧಿ ಆಗೋದಿಲ್ಲ. ಮನುಷ್ಯ ಉಳಿದೆಲ್ಲ ಹೊಂದಿದವನು ಕೂಡ ಇಲ್ಲಿ ಫೇಲಾಗಿ ಬಿಡಬಹುದು. ಕೊನೆಯ ಗುರಿ 35ಕ್ಕೆ ಅವನು ಗುರಿ ಇದ್ದರೆ ಇನ್ನೇನು ಫಸ್ಟ್ ಕ್ಲಾಸ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇರುತ್ತೆ? ಸಾಧ್ಯವೇ. ಇವತ್ತು ಅಭಿವೃದ್ಧಿ ಬಯಸ್ತಕ್ಕಂಥ ವ್ಯಕ್ತಿ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಲಿಕ್ಕೆ ಇಷ್ಟಪಡ್ತಾನೋ ಆ ರೀತಿಯಲ್ಲಿ ಜೀವನದ ಸಾಧನೆಯ ಸರ್ವಸ್ವ ತತ್ವಜ್ಞಾನಾರ್ಥ ದರ್ಶನಂ. ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರ ಪರ್ಯಾಲೋಚನಂ, ಅದು ಆಚಾರ್ಯರ ಮಾತಿಗೆ ರಾಯರು ಕೊಟ್ಟ ವಿವರಣೆ. ಶಾಸ್ತ್ರ ಜ್ಞಾನಮ್ಮಂತ ಶಾಸ್ತ್ರಾಧ್ಯಯನಮ್ಮಂತ ಆಚಾರ್ಯರು ಹೇಳಿದರೆ ಅದು ವಿವರಣೆ ಕೊಡ್ತಾರೆ. ಶಾಸ್ತ್ರ ಪರ್ಯಾಲೋಚನ, ಶಾಸ್ತ್ರಗಳ ಪರ್ಯಾಲೋಚನೆ, ದೇವರನ್ನು ಕಾಣತಕ್ಕಂಥ ವಿಶಿಷ್ಟವಾದ ಗುರಿ ಇರಬೇಕು. ಅದಕ್ಕೇ ದಾಸರೆಲ್ಲ ಹೇಳಬೇಕಾದ್ರೆ ಎಂದು ಕಾಂಬೆನೋ ಪಾಂಡುರಂಗ ಮೂರುತಿಯ, ಎಂದು ನಾನು ದೇವರನ್ನು ನೋಡ್ತೇನೆ ಅನ್ನೋ ಹಂಬಲವನ್ನು ತೋರಿಸ್ತಾ, ಎಲ್ಲೇ ನೋಡಿದ್ದೀರಿ ದೇವರನ್ನು, ಎಲ್ಲೇ ನೋಡಿದ್ದೀರಿ ಅಂಥೇಳಿ ಕಂಡವರನ್ನು ಕೇಳ್ತಾ ಅಂದರೆ ದರ್ಶ ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಜೀವನದ ಗುರಿ ಬ್ರಹ್ಮದರ್ಶನವಾದ್ದರಿಂದ ಆ ಕಡೆ ಗಮನ ಇರಬೇಕು. ಇವತ್ತು ಶಾಸ್ತ್ರದ ಬಗ್ಗೆ ಗಮನ ಕೊಡೋ ಜನಗಳೇ ಕಡಿಮೆ. ಗಮನ ಕೊಡ್ತಕ್ಕಂಥ 99 ಪಾಲು ಜನ ಅದನ್ನು ಸಾಮಾನ್ಯವಾದ ಪ್ರತಿಷ್ಠೆ ಮೊದಲಾದವದರಲ್ಲಿ ಮಿಸ್ಯೂಸ್ ಮಾಡಿಕೊಳ್ಳೋ ಸಂಭವ ಹೊರತು ದೇವರನ್ನು ಕಾಣಲೇಬೇಕು ಅಂತಕ್ಕಂಥ ಭಾವನೆ ಇರೋದಿಲ್ಲ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅವರು ಸ್ತೋತ್ರದಲ್ಲಿ ಹೇಳುತ್ತಾರೆ, ಅಪರೋಕ್ಷೀಕೃತ ಶ್ರೀಶಃ, ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು ಅನ್ನೋ ಮಾತನ್ನು ಉಪಯೋಗಿಸ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಪರೋಕ್ಷೀಕೃತ ಶ್ರೀಶಃ ಅಂದರೆ ಯಾವ ಉದ್ದೇಶದಿಂದ ಮನುಷ್ಯ ಸಾಧನೆ ಮಾಡಬೇಕೋ ಅದು ಈಡೇರಿಸಿದ ಜ್ಞಾನಿಗಳನ್ನು ಬ್ರಹ್ಮಜ್ಞಾನಿಗಳು ಬ್ರಹ್ಮಾಪರೋಕ್ಷಿಗಳು ಅಂತ ಕರೀತಾರೆ. ಅದು ಆ ಗುರಿಯೇ ಇಲ್ಲದಿದ್ದವರಿಗೆ ಆಗೋದೇನು ಬಂತಿ ಮತ್ತೆ? ಆ ಗುರಿ ಇದ್ರೇ ಆಗೋದು ಕಷ್ಟ. ಅದು ನಮ್ಮ ಲಿಸ್ಟಲ್ಲೇ ಇಲ್ಲ ಅಂದರೆ ಭಾಳ ಫಜೀತಿ ಆಗುತ್ತೆ. ಅದಕ್ಕೆ ಭಗವಂತ ಒತ್ತಿ ಹೇಳ್ತಾನೆ, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ನಮ್ಮ ಜೀವನ ದೊಡ್ಡ ತಪ್ಪದು ಒಂದು, ನಮ್ಮ ಜೀವನದ ಎಲ್ಲ ಕಾರ್ಯಗಳನ್ನು ಕೂಡ ನಾವು ದೇವರ ಕಾರ್ಯಕ್ಕೆ ವಿರೋಧ ಬರದಂತೆ ಹೊಂಚ್ಕೋಬೇಕಾದ್ರೆ. ಮನೇಲಿ ಮದುವೆ ಇರುತ್ತೆ, ಹೇಗೆ ಅಡ್ಜಸ್ಟ್ ಮಾಡ್ಕೋತಾನೆ ನೋಡಿ, ಎಲ್ಲ ಕಾರ್ಯ ಹೇಗೆ ಅಡ್ಜಸ್ಟ್ ಮಾಡ್ಕೋತಾನೆ ಅದನ್ನು, ಲೀವಿಂದ ದುಡ್ಡು ಲೀವು ಇನ್ವಿಟೇಷನ್ ಹಂಚೋದು ಕರೆಯೋದು ಯಾರ್ಯಾರು ಏನು ಮಾಡಿ ಎಲ್ಲ ಪ್ಲಾನ್ ಮಾಡ್ತಾನೆ. ಅದಕ್ಕೆ ಅದೊಂದು ಸೆಂಟರ್, ಅದು ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಕೆಲಸ ಎಲ್ಲ ಜೋಡಿಸ್ತಾ ಹೋಗ್ತಾರೆ. ಇವತ್ತು ಭಗವಂತ ತಮ್ಮ ಮನೆಯ ಮದುವೆಗೆ ಆಫೀಸ್ ಕೆಲಸಕ್ಕೆ ಹೇಗೆ ಪ್ಲಾನ್ ಮಾಡ್ತಾನೆ? ಪ್ರತಿಯೊಂದು ಕೂಡ ವ್ಯವಸ್ಥೆ ಇರ್ತದೆ. ಹಾಗಿದ್ರೆ ಮಾತ್ರ ಅವನು ಸಾಧಿಸಬಲ್ಲ. ನಮ್ಮ ಜೀವನದಲ್ಲಿ ಪರಮಾತ್ಮ ಜ್ಞಾನ ಅದಾಗಿ ಬರಲಿ ಅಂದರೆ ಎಂದೆಂದೂ ಬರೋದಿಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಅದಾಗಿ ಯಾವುದೂ ಬರೋದಿಲ್ಲ, ಸ್ವಲ್ಪ ಬೇಗ ಕೆಟ್ಟದ್ದು ಬರುತ್ತೆ ಹೊರತು ಒಳ್ಳೇದು ಬರೋದಿಲ್ಲ. ಬರೀ ಪಾಸಾಗೋದಕ್ಕೂ ಸುಲಭ, ಆದರೆ ಫಸ್ಟ್ ಕ್ಲಾಸ್ಗಳು ಭಾರಿ ಕಷ್ಟ. ಈ ಮತ್ತೆ ಪ್ರಯೋಜನ ತುಂಬ ಜಾಸ್ತಿ ಇದೆ, ಅದನ್ನು ಅಚೀವ್ ಮಾಡೋದು ಕಷ್ಟ. ಆದ್ದರಿಂದ ತುಂಬ ಸಾಧನೆ ಮಾಡಬೇಕು. ನಮ್ಮ ಜೀವನದಲ್ಲಿ ಎರಡು ಕೆಲಸಗಳು ಬಂದಾಗ ಸ್ವಲ್ಪ ಡಿಫರೆನ್ಸ್ ನೋಡ್ತಾನೆ. ಒಂದು ಜಂಪ್ ಸಿಗೋದಾದರೆ ಅದಕ್ಕೆ ಹೊರಟು ಬಿಡ್ತಾನೆ, ಆರಿಸ್ಕೋಬೇಕಾದ್ರೆ ಯಾವುದಕ್ಕೆ ಪ್ರಯೋಜನ ಇದೆ ಆರಿಸ್ಕೊಡ್ತಾನೆ. ನಾವು ಧನವನ್ನು ಮುಂದೆ ಮಾಡಿಕೊಂಡು ಹೇಗೆ ಬದುಕ್ತೇವಲ್ಲ, ಜ್ಞಾನ ಸಂಪಾದನೆ ಹೆಚ್ಚು ಎಲ್ಲಿ ಅವಕಾಶ ಇದೆ ಅಲ್ಲೇ ನಮ್ಮ ಬದುಕಿರಬೇಕೇ ಹೊರತು ಬೇರೆ ಕಡೆಗೆ ಅಲ್ಲ. ಮತ್ತು ಜ್ಞಾನ ವೃದ್ಧಿ ಮಾಡಿಕೊಡತಕ್ಕಂಥ ವ್ಯಕ್ತಿ ಫ್ಯಾಕ್ಟ್ರೀಸ್ ಇರೋದಿಲ್ಲ, ಆ ಟೀಚಿಂಗ್ ಪ್ರೊಫೆಷನ್ಗೆ ಬರ್ತಾನೆ, ಹೆಚ್ಚು PhD ಸಂಶೋಧನೆಗೆ ಹೋಗ್ತಾನೆ. ಅಲ್ಲಿ ಹೋಗಿಬಿಟ್ರೆ ಮಾಡೋದಕ್ಕಾಗೋದಿಲ್ಲ, ಆಮೇಲೆ ತನ್ನ ಗುರಿಗೆ ತಕ್ಕಂತೆ ಮಾಡ್ತಾ ಹೋಗ್ತಾ ಅದಾಗಿ ಕರೆದುಕೊಟ್ಟರು ಹೋಗೋದಿಲ್ಲ ಕೆಲವು ಕೆಲಸಕ್ಕೆ, ನಾನು ಬೇಡ ಅಂತ ಹೇಳಿಬಿಡ್ತಾ. ಕರೆದುಕೊಟ್ಟರು ಕೂಡ ಎಷ್ಟೋ ಜನ ಹೇಳ್ತಾರೆ, ಕಡಿಮೆ ಸಂಬಳ ಸಂಬಳಕ್ಕೆ ಕೆಲಸಕ್ಕೆ ಬೇಕಾದ್ರೂ ಬರ್ತೇನೆ, ನಂಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳ್ತಾರೆ, ನಂಗೆ ತೃಪ್ತಿ ಇಲ್ಲ ಕೆಲಸದ ಬಗ್ಗೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಯಾವ ರೀತಿ ಯೋಚನೆ ಮಾಡುತ್ತೆ, ಒಂದು ಕಡೆಗೆ ಹಣ, ಮತ್ತೊಂದು ಕಡೆಗೆ ತೃಪ್ತಿ. ಇವ್ರ ಜೀವನದಲ್ಲಿ ತತ್ವಜ್ಞಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದರಿಂದಾಗಿನೇ ಯಾವುದನ್ನು ಮಾಡೋದರಿಂದ ಬ್ರಹ್ಮಸೂತ್ರದಲ್ಲಿ ಹೇಳುತ್ತಾರೆ ವೇದವ್ಯಾಸದೇವರು. ಬ್ರಹ್ಮಸೂತ್ರ ಬಾರಿ ದೊಡ್ಡ ಶಾಸ್ತ್ರದಲ್ಲಿ ಹೇಳುತ್ತಾರೆ. ನಾವು ಎಲ್ಲಿ ವಾಸ ಮಾಡಬೇಕು, ಪ್ರಶ್ನೆ ಅದು, ಎಲ್ಲಿ ವಾಸ ಮಾಡಬೇಕು ಅಲ್ಲಿ ಹೇಳುತ್ತಾರೆ. ಎತ್ರ ಏಕಾಗ್ರತಾ ತತ್ರ ವಿಶೇಷ. ಎಲ್ಲೇ ದೇವ್ರ ಬಗ್ಗೆ ತಿಳಿಯ ನಿಮಗೆ ಅವಕಾಶ ಇದೆ, ಎಲ್ಲಿ ನಿಮ್ಮ ಮನಸ್ಸಿಗೆ ಭಗವಂತನ ಜ್ಞಾನ ಹೊಂದತಕ್ಕಂಥ ಹೆಚ್ಚೆಚ್ಚು ಆಪರ್ಚುನಿಟಿ ಇದೆ, ಅಲ್ಲಿ ವಾಸ ಮಾಡಿ ಅಂತ ಹೇಳಿ. ಒಂದು ವಿದ್ಯಾರ್ಥಿ ಎಲ್ಲಿ ಓದಬೇಕು ಅಂದರೆ ಎಲ್ಲಿ ಓದಿದ್ರೆ ಚೆನ್ನಾಗಿ ಓದ್ತೀವಿ ಅಲ್ಲಿ ಓದು ಅಂತ ಹೇಳಬೇಕು ಅಷ್ಟೇ ಹೊರತು ಸ್ಪೆಸಿಫಿಕ್ ಹೇಳಕ್ಕೆ ಸಾಧ್ಯ ಇಲ್ಲ. ಅವನ ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ಪಾಸಿಟಿವ್ ಡೈರೆಕ್ಷನಲ್ಲಿ ಹೋಗಬೇಕು. ಬ್ರಹ್ಮಜ್ಞಾನಕ್ಕೆ ಅವಕಾಶ ಇರತಕ್ಕಂತಹ ದೇಶ ಅಂತಹ ಕಾಲ ಅದನ್ನು ಆರಿಸ್ಕೊಳ್ಬೇಕೇ ಹೊರತು ಬೇರೆ ಎಲ್ಲ ಸೆಕೆಂಡರಿ ಇರಬಹುದು, ಇದು ಪ್ರೈಮರಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ಭಗವಂತ ಈ ಗುರುಗಳ ಸಾಧನೆಯ ಸರ್ವಸ್ವವನ್ನು ಮುಂದಿಟ್ಟುಬಿಟ್ಟು ಕೊನೆಗೆ ಹೇಳುತ್ತಾನೆ, ಅರ್ಜುನ ಇಷ್ಟೆಲ್ಲ ಇದೆ, ಏತದ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥ. ಇದಿಷ್ಟನ್ನು ಜ್ಞಾನ ಸಾಧನೆ ಅಂತ ಕರೀತಾರೆ, ಇದರಲ್ಲಿ 20ರಲ್ಲಿ ಒಂದೊಂದು ತಪ್ಪುತ್ತಾ ಹೋದರೂ ಕೂಡ ಅದು ಅಜ್ಞಾನಂ, ಅದು ಜ್ಞಾನ ಸಾಧನೆ ಆಗೋದಿಲ್ಲ ಅಲ್ಲ, ಅಜ್ಞಾನಕ್ಕೆ ಸಾಧನೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೂ ತಪ್ಪು ತಿಳುವಳಿಕೆ ಜಾಸ್ತಿ ಆಗ್ತಾ ಹೋಗುತ್ತಷ್ಟೇ. ಆ ದೃಷ್ಟಿಯಲ್ಲಿ ಅಜ್ಞಾನಂ ಜ್ಞಾನ ಸಾಧನಂ ಎರಡು ಪದ ಇಟ್ಟುಕೊಂಡು ಬಿಟ್ಟರೆ 20 ಧರ್ಮಗಳನ್ನು ಎಷ್ಟು ಯೋಚನೆ ಮಾಡಬೇಕು. ಅಮಾನಿತ್ವಂ, ಸ್ವಾಮಿ ದುರಭಿಮಾನವನ್ನು ಬಿಟ್ಟ, ಒಳ್ಳೆ ಜ್ಞಾನ ಸಿದ್ಧಿ ಬಂತು, ದುರ್ಮಾನವ ಬೆಳೆಸ್ಕೊಂಡ, ಜ್ಞಾನ ಹೋಯ್ತಷ್ಟೇ. ಅದೇ ಅದಂಭಿತ್ವಂ, ದಂಭ ಹೊಂದಲಿಲ್ಲ, ಒಳ್ಳೆ ಜ್ಞಾನ ಬಂತು, ದಂಭ ಬಂದ ಜ್ಞಾನ ಹೋಯ್ತಷ್ಟೇ. ಎಲ್ಲ 20 ಕೂಡ ದಡ್ಡದಾಗಿ ಒಂದೊಂದು ದಾರಿ ತಪ್ಪಿದ್ರು ಸಾಕಿ, ಮಧ್ಯೆ 4 ಟೈರ್ನಲ್ಲಿ 1 ಟೈರ್ ಪಂಚರ್ ಆದರೆ ಕತೆ ಮುಗೀತಿ, ಒಂದು 20 ಪಂಚರ್ ಆದರೆ ಗತಿ ಏನಾಗಬೇಕು. ಅದು 20ರಲ್ಲಿ ಒಂದು ನಮ್ಮಲ್ಲಿಲ್ಲ ಅಂತ ಹೇಳಿದರೆ ಬ್ರಹ್ಮದರ್ಶನದ ಕನಸೇ ಹೊರತು ಎಂದೂ ಸಿದ್ಧಿ ಬರೋದೇ ಇಲ್ಲ. ಈ ನಮಗೆ ಗುರಿ ಉದಾತ್ತವಾಗಿದ್ದವರಿಗೆ ಈ ಮಾತುಗಳ ಮಹತ್ವ ತಿಳಿತಾ ಇದೆ. ಅಜ್ಞಾನಂ ಯದತೋ ಅನ್ಯಥ. ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ನಾವು ನೋಡ್ತೇವೆ ಎಂಥ ಅವಕಾಶ ಇತ್ತು ಗೊತ್ತು, ಎಂಥ ವಿದ್ವಾಂಸರವರು. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಡಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ಅಷ್ಟು ವಿದ್ಯೆಯಲ್ಲಿ ಪಾರಂಗತರು, ಮನೆಯಲ್ಲಿ ಏನೂ ಇಲ್ಲ, ಉಪಯೋಗಿಸುತ್ತಾ ಇಲ್ಲ ಯಾವುದು ಕೂಡ. ಅವರೀಗ ಇನ್ನೂ ಓದಬೇಕು ಅಂತವ್ರು, ಇನ್ನೂ ಓದ್ತಕ್ಕಂಥ ಯೋಚನೆ ಮಾಡಿದರೆ ಹೊರತು ಒಂದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅದು ಜನಗಳಿಗೆ ಅತ್ಯಂತ ಪಾಪ್ಯುಲಾರಿಟಿ ತಂದುಕೊಡೋ ಸಂಗೀತ. ಅವ್ರು ಹೇಳಿ ಕೇಳಿ ವೀಣಾ ವೈಣಿಕವಣಿ ವೆಂಕಟನಾಥರಂತೆ ಹೆಸರು ಅವರಿಗೆ. ಅವನು ಸಂಗೀತ ಕಚೇರಿ ಮಾಡಿ ದುಡ್ಡು ಸುರಿಮಣಿ ಆಗ್ತಿತ್ತು ಅವ್ರಿ ಪಾಪ. ಯಾವುದು ಬೇಡ, ಇದೇನು ಬರೆದಿದ್ದ ಆ ರೀತಿ ಬದುಕಿದ್ರಲ್ಲ, ಗೀತೆಗೆ ವಿವೃತ್ತಿಯನ್ನು ಬರೆದ್ರಲ್ಲ, ಅಷ್ಟು ಮಾನ್ಯತೆ ಬಂತು ಮತ್ತೆ ಅದಕ್ಕೆ. ಅವರು ಬರೆದ ಗ್ರಂಥಕ್ಕೆ ಅಂಥ ಮಾನ್ಯತೆ ಬಂತು ಅಂದರೆ ಯಾವ ರೀತಿ ಅಂದ್ಕೊಂಡ್ರು ಆ ರೀತಿ ಬದುಕಿದರು. ಶಾಸ್ತ್ರ ಏನು ಹೇಳಿತೋ ಅದರಂತೆ ಬದುಕಿದರು. ಅವರ ಬಯಕೆ ಶಾಸ್ತ್ರದ ಆದೇಶ ಎರಡು ಒಂದೇ ಆಯಿತು. ಅದರ ಫಲಿತಾಂಶ ಭಗವದ್ಗೀತೆಯಲ್ಲಿ ಹೇಳಿದಂಥ ತತ್ವಗಳನ್ನು ಅನುಷ್ಠಾನ ಮಾಡೋದಷ್ಟೇ ಅಲ್ಲ, ಅನುಷ್ಠಾನ ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಕ್ಕಂಥ ಶ್ರೇಷ್ಠವಾದ ಗ್ರಂಥಗಳನ್ನು ಬರೆಯಲಿಕ್ಕೆ ಅವರಿಗೆ ಸಾಧ್ಯವಾಯಿತು ಅಂತ ಅರ್ಥ ಮಾಡಿಕೊಂಡ್ರೆ ಅವರ ಮಾತಿಗೆ ಯಾತಕ್ಕಷ್ಟು ಸಿದ್ಧಿ ಬಂತು ಅಂತ ಹೇಳೋದಕ್ಕೆ ಆ ರಹಸ್ಯ ತಿಳಿಯಿತು. ಅಜ್ಞಾನಂ ಯದತೋ ಅನ್ಯಥ, ಇದಾರಿ ಪ್ರಯೋಜನ ಇಲ್ಲ. ಕೊನೆಗೆ ಕಾಲ ಹುಡುಕೊಂಡು ಬಂತು ಅವರನ್ನು, 4-6 ವರ್ಷ ಕಷ್ಟಪಟ್ಟರು, ಭಾರಿ ಕಷ್ಟಪಟ್ಟರು, ವಿಚಿತ್ರ ಕಷ್ಟ, ಆದ್ರೆ ಕತ್ತನ ಪಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕಷ್ಟಪಟ್ಟರು. ಆಮೇಲೆ ಯಾವ ಮಟ್ಟಕ್ಕೇರಿದ್ದವರೆಲ್ಲ ಕೂಡ ಇವತ್ತು ಕೂಡ ರಾಜಮನೆತನಗಳು ತುಡ್ಕೊಂಡಿಲ್ಲ, ರಾಜಮಹಾರಾಜರ ಹೆಸರುಗಳವ್ರ ಗತಿ ಇಲ್ಲ. ಅವರು ಏನು ವೈಭವ ಅಂತ ಯೋಚನೆ ಮಾಡಿದರೆ ನಮ್ಮಲ್ಲೇ ಬಹುಶಃ ದೇವಸ್ಥಾನಗಳಾದ ಮೇಲೆ ಒಬ್ಬ ವ್ಯಕ್ತಿಗೆ ಅಷ್ಟು ಗುಡಿಗಳಿರೋದು ಇಬ್ಬರಿಗೇನೆ, ಒಬ್ಬ ಹನುಮಂತನಿಗೆ ಒಬ್ಬ ರಾಘವೇಂದ್ರ ಸ್ವಾಮಿಗಳಿಗೆ ಅಷ್ಟೇ, ಇನ್ಯಾರಿಗೂ ಅಷ್ಟಿಲ್ಲ. ಯಾಕೆ ಅಷ್ಟು ಹನುಮಂತನ ಜೀವನ ಭಾರಿ ಮೇಲೆ ಹೋಗಿತ್ತು. ಸತ ರಾಮದೇವರೇ ಕೊಂಡಾಡಿಬಿಟ್ರು, ಹನುಮಂತ ನಿನ್ನ ಸಮಾನ ವ್ಯಕ್ತಿ, ನನ್ನ ಭಕ್ತರಲ್ಲಿ ನಿನ್ನ ಮಟ್ಟಕ್ಕೆ ಯಾರೂ ಇರೋದಿಲ್ಲ ಅಂತ ಹೇಳಿಬಿಟ್ಟು. ಅಂತ ಹನುಮಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದು ರಾಘವೇಂದ್ರ ಸ್ವಾಮಿಗಳಂಥ ಜ್ಞಾನಿಗಳ ವೈಶಿಷ್ಟ್ಯ. ಅವರ ಜೀವನ ಇವತ್ತು ನಮಗೆ ತಾರಕವಾಗಲಿಕ್ಕೆ ಅದೇ ಕಾರಣ. 4 ಜನ ಎದುರಿಗಿದ್ದವರು ಮೆರೆಯೋದು ದೊಡ್ಡದಲ್ಲ, ಏನೋ ಕಾರಣ ಇರಬಹುದು ಅದಕ್ಕೆ. ಶತಮಾನಗಳು ಉರುಳಿ ಹೋದರೂ ಕೂಡ ಭಾವನೆ ಇದೆ ಅಂತ ಕೇಳಿದರೆ ಅದು ನಿಜವಾದ ಹಿರಿಮೆ. ಅದು ಯಾವುದೋ ಕಾರಣದಿಂದ ಬಂದ ಹಿರಿಮೆ ಅಲ್ಲ, ನಿಜವಾದ ಹಿರಿಮೆ. ಅದಕ್ಕೆ ಒಳ್ಳೆಯ ದೃಷ್ಟಾಂತ ಅವರ ಅತ್ಯಂತ ಸತ್ವಯುತವಾದಂಥ ಗ್ರಂಥಗಳು. ಇದಕ್ಕೆಲ್ಲ ವಿಸ್ತಾರ ಪ್ರತಿ ಪದಕ್ಕೂ ಅರ್ಥ ಬರೀತಾರೆ ರಾಯರು, ಅದು ಭಾರಿ ವಿಶೇಷ. ಗೀತೆಯ ಪ್ರತಿ ಪದಕ್ಕೂ ಅರ್ಥ ಬರೀತಾರೆ ಎಂಬುದು ನಾವು ಬಹಳ ಗಮನಿಸಿ ನೋಡಬೇಕಾದ ಅಂಶ. ಇಷ್ಟು ಹೇಳಿ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವ ಅಮೃತಮಶ್ನುತೆ. ಅರ್ಜುನ ಇಷ್ಟೊತ್ತು ಜ್ಞಾನ ಸಾಧನೆಯ ಬಗ್ಗೆ ಹೇಳಿದಿನಲ್ಲ, ಈಗ ಜ್ಞೇಯದ ಬಗ್ಗೆ ಹೇಳ್ತೇನೆ ಕೇಳು. ಜ್ಞೇಯ ಅಂದರೆ ಭಗವಂತ, ಭಗವಂತನ ಹೊರತು ಇನ್ಯಾವುದು ಜಗತ್ತು ಅಷ್ಟು ತಿಳ್ಕೊಳ್ಳೇಬೇಕಾದ ವಸ್ತು ಅಂತ ಅರ್ಥ. ಜ್ಞೇಯ ಅಂದರೆ ಜ್ಞಾತುಂ ಯೋಗ್ಯಂ ಜ್ಞೇಯಂ, ಯಾವುದು ತಿಳ್ಕೊಳ್ಳೋಕ್ಕೆ ಅರ್ಹವಾಗಿದೆ, ಅತ್ಯಂತ ಅರ್ಹವಾಗಿದೆ, ಅದು ಜ್ಞೇಯ. ಅದನ್ನು ಹೇಳ್ತೇನೆ ಕೇಳೀಗ ಅಂತ ಹೇಳುತ್ತೆ. ಅದು ತಿಳ್ಕೊಂಡ್ರೆ ಏನಾಗುತ್ತೆ, ಫಲಶ್ರುತಿ ಇಲ್ಲದೆ ಮನುಷ್ಯ ಪ್ರವರ್ತನ ಆಗೋದಿಲ್ಲ. ಏನು ಕೊಡಿ ಸಂಬಳ ಎಷ್ಟು ತಕ್ಷಣ ನೋಡ್ತಾನೆ, ಇನ್ಸೆಂಟಿವ್ ಏನೋ ನೋಡ್ತಾನೆ, ಪದ್ಧತಿ ಅದು. ಪರಮಾತ್ಮ ಹೇಳ್ತಾನೆ ನಾನು ಏನು ಹೇಳ್ತೇನೆ ತಿಳ್ಕೊಂಡ್ಬಿಟ್ಟು ಏನಾಗುತ್ತೆ ಗೊತ್ತಾ ಅರ್ಜುನ, ಅಮೃತ ಮಶ್ನುತೆ ಮೋಕ್ಷ ಸಿಕ್ಕುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಫಲಶ್ರುತಿ ಇನ್ನೇನು ಬೇಕು, ಅಮೃತ ಅಂದರೆ ಮೋಕ್ಷ. ವಿದ್ಯೆಯ ಅಮೃತಮಶ್ನುತೆ, ನಾನು ಹೇಳ್ತಕ್ಕಂಥ ವಿಚಾರ ಕೇಳಿದರೆ ಮೋಕ್ಷ ಸಿಕ್ಕುತ್ತೆ. ಇದಕ್ಕಿಂತ ಇನ್ನೇನು ಬೇಕಾಗಿದೆ ಜೀವನದೊಳಗೆ? ಇವತ್ತು ನಾವು ಮೋಕ್ಷ ಕೊಡತಕ್ಕಂತಹ ಶಾಸ್ತ್ರ ಭಗವದ್ಗೀತೆ. ಅದಕ್ಕೆ ಓಂ ತತ್ಸಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದ ಅಂತ ಹೇಳಬೇಕಾದ್ರೆ ಅದರ ಪರಿಚಯವನ್ನೆಲ್ಲ ಮಾಡಿಕೊಡುತ್ತ ಭಾಗ. ಅಮೃತ ತಂದುಕೊಡ್ತಕ್ಕಂಥ ಶಾಸ್ತ್ರದ ವಿಷಯ ಹೇಳ್ತೇನೆ ಕೇಳು. ಅಂದರೆ ಬ್ರಹ್ಮಜ್ಞಾನದಿಂದ ಮೋಕ್ಷವಾಗುತ್ತೆ, ಇದು ಮುಖ್ಯ. ಇದು ನಮಗೆ ಮೋಕ್ಷ ಬೇಕು ಅಂತ ಯಾರಿಗಿಲ್ಲ, ಇವತ್ತು ಪ್ರತಿಯೊಬ್ಬರಿಗೂ ಮೋಕ್ಷವು ಬೇಕು. ಬೇಕಾದ ಕಾನ್ಸೆಪ್ಟ್ ಇದೆ, ಆದರೆ ಏನಾದರೆ ಮೋಕ್ಷ ಆಗುತ್ತೆ ಅಂತ ಗೊತ್ತಿಲ್ಲ. ಇದು ನಮ್ಮ ದುರ್ದೈವ. ತುಂಬ ಜನಕ್ಕೆ ಏನಾದರೆ ಮೋಕ್ಷವಾಗುತ್ತೆ ಗೊತ್ತಿಲ್ಲ, ಗೊತ್ತಿರೋ ಸಾಧನೆ ಮಾಡೋಕ್ಕೆ ಶಕ್ತಿ ಇಲ್ಲ. ಇವರಿಗೆ ಶಕ್ತಿ ಮತ್ತು ಜ್ಞಾನ ಎರಡು ಸೇರಿಬಿಟ್ರೆ ಆಗ ನಿಜವಾದ ಸಾಧನೆ ಆಗುತ್ತೆ. ಭಗವಂತ ಹೇಳುತ್ತಾನೆ ಮೋಕ್ಷಕ್ಕೆ ಹಲವು ಹಾದಿಗಳಿಲ್ಲ, ಒಂದೇ ಹಾದಿ ಅಂತ ಹೇಳುತ್ತಾರೆ. ನಾಣ್ಯ ಪಂಥ ಅಯನಾಯ ವಿದ್ಯತೆ, ಮೋಕ್ಷದ ದಾರಿ ನೂರಾರೆಲ್ಲ ಒಂದೇ ಒಂದು ದಾರಿ, ಖಚಿತವಾದ ದಾರಿ. ಮತ್ತೆ ಒಂದೇ ಒಂದು ದಾರಿ, ಖಚಿತವಾದ ದಾರಿ. ಅದನ್ನು ಹೇಳುತ್ತೇನೆ ಕೇಳು ಅರ್ಜುನ. ಯದ್ ಜ್ಞಾತ್ವ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ ಅಸದುಚ್ಯತೆ. ಬ್ರಹ್ಮತತ್ವವೇ ಜ್ಞೇಯತತ್ವ. ಜ್ಞೇಯ ಅಂತ ತಿಳ್ಕೊಳ್ಳೇಬೇಕಾದ ವಸ್ತು ಅದು ಒಂದು. ಇವತ್ತು ನಾವು ಎಷ್ಟೋ ವಿಷಯ ತಿಳ್ಕೊಳ್ತೀವಲ್ಲ, ಆದರೆ 90% ಭಾಗ ತಿಳ್ಕೊಳ್ಬೇಕಾಗಿಲ್ಲ. ಅವನ್ನೆಲ್ಲ ಕೂಡ ವೇಷ್ಟವು, ತಿಳ್ಕೊಂಡ್ರೆ ಉಪಯೋಗ ಇಲ್ಲ. ಕೆಲವು ವಿಷಯ ಲೌಕಿಕ ಜೀವನಕ್ಕೆ ವೇಷ್ಟ, ಕೆಲವೆಲ್ಲ ನಮ್ಮ ಲೌಕಿಕ ಜೀವನಕ್ಕೆ ಎಲ್ಲ ತಿಳ್ಕೊಬೇಕಾದ ಕಾರಣ ಇಲ್ಲ. ಅಧ್ಯಾತ್ಮ ದೃಷ್ಟಿಯಿಂದ ಅಂತಲೂ ತುಂಬ ಮಹತ್ವಪೂರ್ಣವಾದದ್ದು ವಸ್ತು ಅಂದರೆ ಪರಮಾತ್ಮನೇ. ಆ ದೃಷ್ಟಿಯಿಂದ ಅನಾದಿಮತ್ ಪರಂ ಬ್ರಹ್ಮ, ಇದನ್ನೇ ಬ್ರಹ್ಮಸೂತ್ರಗಳಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಪದ ಹೇಳುತ್ತಾರೆ. ಎಲ್ಲ ಯಾವುದರ ತಿಳುವಳಿಕೆ ನಮಗೆ ಮೋಕ್ಷಕ್ಕೆ ಕಾರಣವಾಗೋದಿಲ್ಲ. ಬ್ರಹ್ಮತತ್ವದ ಪರಿಜ್ಞಾನ ಮಾತ್ರ ಮೋಕ್ಷ, ಅದು ಮಾತ್ರ ಮೋಕ್ಷ ತಂದುಕೊಡೋದ್ರಿಂದ ಅದಕ್ಕೋಸ್ಕರ ಮನುಷ್ಯ ಪ್ರಯತ್ನ ಪಡಲೇಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಪ್ರಯತ್ನ ಪಡಲೇಬೇಕು. ವಿವೇಕಿಯಾಗಿದ್ದರೆ ಪಟ್ಟೆ ಪಡ್ತಾನೆ. ವಿವೇಕಿಯಾದ್ಯವನ್ನು ಕಂಡು ಯಾವಾಗಲೂ ಅಂಥ ಒಂದು ಉತ್ತಮ ಗುರಿ ಬಗ್ಗೆ ಇರೋದರಿಂದ, ಉದಾತ್ತ ಧ್ಯೇಯದ ಬಗ್ಗೆ ಇರೋದರಿಂದ ಆ ಕಡೆ ಗಮನ ಹರಿಸಲೇಬೇಕು. ಅಲ್ಲಿ ಹೇಳ್ತಾನೆ ಪರಮಾತ್ಮ, ಏನು ದೇವರ ವೈಶಿಷ್ಟ್ಯ ಏನು? ಅದಕ್ಕೆ ಏನು ಭಾರಿ ದೇವ್ರ ಬಗ್ಗೆ ಹೇಳ್ತೀರಲ್ಲ ಅಂತ ಕೇಳಿದರೆ ಹಿಂದೆ ಅನೇಕ ಸರ್ತಿ ಬಂದಿದೆ, ಅದು ಸಂಗ್ರಹ ಮಾಡಿ ಪರಮಾತ್ಮ ಹೇಳ್ತಾನೆ. ಹೇಳ್ತಾನೆ ಇನ್ನೊಮ್ಮೆ, ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ ಅಸದುಚ್ಯತೆ. ಇದು ಮೊದಲ ಮಾತು. ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ ಅಸದುಚ್ಯತೆ. ಪರಬ್ರಹ್ಮ ಇದ್ದಾನಲ್ಲ ಅನಾದಿಮತ್. ಸಂಸ್ಕೃತ ಬಂದವರಿಗೆ ಒಂದು ಗೊಂದಲ ಬರ್ತದಲ್ಲಿ, ಏನಿದು ಅನಾದಿಮತ್ಯಾತಕ್ಕೆ? ಅನಾದಿ ಅಂದರೆ ಸಾಕು, ಅನಾದಿಮತ್ಯಾತಕ್ಕೆ? ಯಾರು ಪ್ರಶ್ನೆನೂ ಹಾಕ್ಕೊಳ್ಳಿಲ್ಲ, ಉತ್ತರ ಕೊಡೋ ಯೋಚನೆ ಇಲ್ಲ. ಪ್ರಶ್ನೆ ಹಾಕ್ಕೊಂಡ್ರೆ ಉತ್ತರ ಕೊಡಬೇಕಾಗ್ತದೆ, ತುಂಬ ಜನ ಪ್ರಶ್ನೆನೇ ಹಾಕ್ಕೊಳ್ಳಿಲ್ಲ. ಫಸ್ಟ್ ಮಧ್ವಾಚಾರ್ಯರ ಭಾಷ್ಯದ ವೈಶಿಷ್ಟ್ಯ ಅದು. ಅನಾದಿಮತ್ಯಾತಕ್ಕೆ? ಅನಾದಿ ಅಂದರೆ ಸಾಕೇ ಸಾಕು, ಮತ್ತೊಂಬುದು ಎಕ್ಸ್ಟ್ರಾ ಪದ ಅದು. ಒಂದು ಅಂದರೆ ಅನಾದಿಯನ್ನು ಹೊಂದಿರುವುದು ಅಂತೇನೋ ಅರ್ಥ ಬರುತ್ತೆ. ಅದೇನು ಹಾಗಂದ್ರೆ ಅರ್ಥ? ಅದಕ್ಕೆ ಹೇಳ್ತಾರೆ ಇಲ್ಲಿ ಆರ್ತಲ್ಲಿ ಉಪಯೋಗಿಸಿಲ್ಲ ಪರಮಾತ್ಮ, ಇಲ್ಲಿ ಹೇಳ್ತಿರೋ ವಿಚಾರಣೆ ಬೇರೆ ಇದೆ, ಅದಕ್ಕೆ ಆ ಪದ ಉಪಯೋಗಿಸಿದ್ದಾರೆ ಅಂತ ಹೇಳ್ತಾರೆ. ಬಹುರಿ ಉಪಯೋಗಿಸಿದ ಮೇಲೆ ಮತ್ತುಪ್ಪನ್ನ ಪ್ರತ್ಯಯ ಬೇಕಿಲ್ಲ, ಮತ್ತುಪ್ಪನ್ನ ಉಪಯೋಗಿಸಿದ ಮೇಲೆ ಅದು ಬೇಕಿಲ್ಲ. ಎರಡನ್ನು ಒಟ್ಟಿಗೆ ಸೇರಿಸಿದ ನಾವು ಕಾಣೋದಿಲ್ಲ ಸಾಮಾನ್ಯವಾಗಿ. ಸಂಸ್ಕೃತ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಈ ರೀತಿ ಪದ ಉಪಯೋಗಿಸೋದಿಲ್ಲ. ಭಗವದ್ಗೀತೆ ಉಪಯೋಗಿಸಿದೆ ಆ ಪದವನ್ನು. ಯಾತಕ್ಕೆ ಅಂದರೆ ಇಲ್ಲಿ ಆದಿ ಇಲ್ಲದ್ದು ಅನಾದಿ ಅಂತ ಅರ್ಥ ಹೇಳೋದಕ್ಕೆ ಹೊರಟಿಲ್ಲ ಪರಮಾತ್ಮ. ಆದಿಮಂತಿ ನಾ ಆದಿಮಂತಿ ಅಷ್ಟೇ ಸಹ ಅನಾದಿಮತ್ ಅಂತ ವಿಗ್ರಹ. ಅದಕ್ಕೆ ಆದಿಮಂತಿ ಅಂದ್ರೇನು? ಆದಿಯನ್ನು ಹೊಂದಿರೋದು ಅಂತ. ಆದಿಯನ್ನು ಹೊಂದಿರೋದು ಅಂದ್ರೇನು? ಈ ದೇಹ ಮೊದಲಾದವು ನಮಗೇನಿದೆಯಲ್ಲ ಇವೆಲ್ಲ ಏನಿವು? ಡೇಟ್ ಆಫ್ ಬರ್ತ್ ಇದೆ, ಮೊದಲಿದ್ದಿಲ್ಲ ಅಂತ ಅರ್ಥ. ಮೊದಲಿದ್ದಿಲ್ಲ, ಇಂದ್ರಿಯಗಳು ಮೊದಲಿರಲಿಲ್ಲ, ಆಮೇಲೆ ಬಂತು, ಆಮೇಲೆ ಹೋಯಿತು. ಯಾವುದು ಬರುತ್ತೋ ಅದು ಹೋಗಿಬಿಡುತ್ತೆ, ಯಾವುದು ಬರುತ್ತೋ ಅದು ಹೋಗುತ್ತೆ. ಆದ್ದರಿಂದನೇ ಪರಮಾತ್ಮ ಹೀಗೋ ಅಂತ ಪ್ರಶ್ನೆ ಮಾಡಿದರೆ ಅನಾದಿಮತ್ ಅಂತೇಳಿ. ಈ ಆದಿ ಹೊಂದಿರತಕ್ಕಂಥ ದೇಹ ಇಂದ್ರಿಯ ಯಾವುದು ಭಗವಂತನಿಗೆ ಇಲ್ಲ. ಇದು ಮೊದಲ ದೇವರ ವೈಶಿಷ್ಟ್ಯ. ನಮ್ಮಂತೆ ದೇವರಿಲ್ಲ, ಫಸ್ಟ್ ಮೊದಲನೇ ಉತ್ತರ ಅದೇನೆ, ನಮ್ಮಂತೆ ದೇವರಿಲ್ಲ. ಅದು ವಿಶೇಷ, ನಾವೆಂತ ದೇವರೇ ಇಲ್ಲ ಅಂತ ತಿಳ್ಕೊಂಡೆ, ಹಾಗೆ ತಿಳ್ಕೊಳ್ಬಾರ್ದು. ನಮ್ಮಂತೆ ದೇವರಿಲ್ಲ ಅಷ್ಟೇ, ಈ ಕಬ್ಬಿಣದಂತೆ ಬಂಗಾರ ಇಲ್ಲ ಅಷ್ಟೇ. ಸೊ ತುಕ್ಕಿಡಿ ಅಂತ ಕೇಳಬೇಡಿ, ತುಕ್ಕಿಡಿಯ ಚಾನ್ಸೇ ಇಲ್ಲ ಅದಕ್ಕೆ. ಬಂಗಾರಕ್ಕೆ ತುಕ್ಕಿಡಿದ್ರೆ ಬಂಗಾರನೇ ಅಲ್ಲ ಅದು. ಒಂದು ಕಬ್ಬಿಣ ತುಕ್ಕಿಡಿ ಅಂತ ಬಂಗಾರ ಹಿಡಿಯೋದಿಲ್ಲ. ಕಬ್ಬಿಣ ನೀರಲ್ಲಿ ತೊಳಿಬಾರದು, ತೊಳೆದ ತುಕ್ಕಿಡಿದು ಬಿಡುತ್ತೆ. ಆದರೆ ಬಂಗಾರ ನೀರಲ್ಲಿ ತೊಳಿರಿ, ಏನಾಗೋದಿಲ್ಲ ಅಂತ ಹೇಳುತ್ತೆ. ಕಬ್ಬಿಣಕ್ಕೆ ಭಾರಿ ಕಪ್ತಾ. ಇವತ್ತು ನಮ್ಮ ದೇಹ ಹಾಗೆ ತುಕ್ಕಿಡಿಯುತ್ತೆ, ನಾಶವಾಗುತ್ತೆ, ಎಲ್ಲ ಆಗುತ್ತೆ. ಆದರೆ ದೇವ್ ಬಂಗಾರಕ್ಕೆ ಹೋಲಿಸಿದ್ದಷ್ಟೇ, ಯಾವ ಬಂಗಾರವೂ ದೇವರ ದೇಹದಷ್ಟು ಪರಿಶುದ್ಧ ಅಲ್ಲ. ಆದ್ದರಿಂದ ಅನಾದಿಮತ್ ಆದಿಯನ್ನು ಹೊಂದಿರತಕ್ಕಂತಹ ಇಂದ್ರಿಯ ದೇಹ ಯಾವುದು ಭಗವಂತನಿಗೆ ಇಲ್ಲ, ಅದು ಆತನ ಮೊದಲ ಲಕ್ಷಣ. ಆದ್ದರಿಂದ ದೇವರ ಬಗ್ಗೆ ನಾವು ಸಕ್ಷಣ ಅರ್ಥ ಆಗುತ್ತೆ, ನಮ್ಮಿಂದ ಟೋಟಲಿ ಡಿಫರೆಂಟ್ ಪರಮಾತ್ಮ. ಕೆಟ್ಟದನ್ನು ಹೇಳ್ತಾರೆ ಚಾಮುಂಡಿ ಬೆಟ್ಟ ತೋರಿಸ್ಬಿಟ್ಟು ಮೌಂಟ್ ಎವರೆಸ್ಟ್ ಹೀಗಿದೆಯಾ ಅಂದರೆ ಛೇ ನಿಂಗೆ ಅರ್ಥನೇ ಆಗಲ್ಲ ಬಿಡು, ಅದಿರೋ ರೀತಿಯೇ ಬೇರೆ ಅಂತ ಹೇಳಿ. ಅದಿರೋ ರೀತಿಯೇ ಬೇರೆ, ಇದೆಲ್ಲ ಕಡೆ ಕೊನೆ ಕಾಣಿಸುತ್ತೆ, ಅದು ಕೊನೆಯೇ ಕಾಣಿಸೋದಿಲ್ಲ ನಿಮಗೆ. ಅದಕ್ಕೆ ದೊಡ್ಡ ಪರ್ವತ ಶ್ರೇಣಿ ಅದು, 8,500 ಮೈಲು ಉದ್ದ. ಅದಕ್ಕೆ 1,500 ಮೈಲು ಉದ್ದ ಹಿಮಾಲಯ ಪರ್ವತ. ಆಮೇಲೆ ಎಷ್ಟೋ ಕಡೆಗೆ 300 ಕಿಲೋಮೀಟರ್ ಆಗಲ್ಲ. ಇನ್ನೂರ ಅತಿ ಕಡಿಮೆ ಅಂದ್ರೆ 200 ಕಿಲೋಮೀಟರ್, ಹೆಚ್ಚಂದ್ರೆ 300 ಕಿಲೋಮೀಟರ್ ಆಗಲ್ಲ. ಎಷ್ಟು ದೊಡ್ಡ ಪರ್ವತ ಯೋಚನೆ ಮಾಡಿ, ಈ ಪರ್ವತ ಸುತ್ತರ ಮೇಲೆ ಕಾಣಿಸುತ್ತೆ ಅಂದ್ರೆ ಇದೆಲ್ಲ ಹೋಲಿಸ್ಬೇಡ. ಅದಕ್ಕೆಲ್ಲ ಕೂಡ ನಮಗಾಗ ದೊಡ್ಡ ಸಮುದ್ರನ ಕೆರೆ ತೋರಿಸ್ಬಿಟ್ಟು ಸಮುದ್ರ ಹೀಗಿರುತ್ತಾ ಅಂತ ಕೇಳಿದ್ರಿ. ಏನೇ ಕೆರೆ ಎಲ್ಲಿ, ಸಮುದ್ರ ಎಲ್ಲಿ? ದೇವರು ಅನಾದಿಮತ್ತವನು, ಪರಂ ಬ್ರಹ್ಮ. ನಸತ್ತನ್ನ ಅಸದುಚ್ಛತೆ, ಅವನು ಸತ್ತಲ್ಲ ಅಸತ್ತಲ್ಲ, ಸತ್ತಲ್ಲ ಅಸತ್ತಲ್ಲ. ನಮಗೆ ಈ ಪದ ಸ್ವಲ್ಪ ಯೋಚನೆ ಮಾಡಬೇಕು. ಸತ್ತಲ್ಲ ಅಸತ್ತಲ್ಲ ಅಂದ್ರೇನು? ಇಲ್ಲ ಸತ್ತಾಗಬೇಕಲ್ಲ ಅಸತ್ತಾಗಬೇಕು, ಎರಡಲ್ಲ ಅಂದ್ರೇನರ್ಥ? ಇಲ್ಲಿ ಜನ ಸೋತು ಬಿಡ್ತಾರೆ, ತುಂಬಾ ಜನ ಅರ್ಥ ಮಾಡಿಕೊಳ್ಳಕ್ಕಾಗದೆ ಭಗವದ್ಗೀತೆ ಯಾತ ಕಷ್ಟ ಅಂತ ಅವ ನಮಗೆ ಗೊತ್ತಾಗುತ್ತೆ. ಸತ್ತಂದ್ರೆ ಸತ್ತು, ಅಸತ್ತಂದ್ರೆ ಅಸತ್ತು, ಸತ್ತು ಅಲ್ಲ ಅಸತ್ತಲ್ಲ ಅಂದ್ರೆ ಏನರ್ಥ? ಸತ್ತಲ್ದ್ರೆ ಅಸತ್ತಾಗಿರ್ಬೇಕು, ಅಸತ್ತಲ್ಲ ಸತ್ತಾಗಿರ್ಲೇಬೇಕು, ಎರಡಲ್ಲ ಅಂದ್ರೆ ಏನರ್ಥ? ಅದಕ್ಕೆ ಹೇಳ್ತಾರೆ ಹಾಗಲ್ಲ ಈ ಪದಗಳಿಗೆ ಅರ್ಥ. ಟೆಕ್ನಿಕಲಿ ಅದಕ್ಕೆ ಅರ್ಥ ಬೇರೆ ಉಂಟು. ಮೂರ್ತಂ ಸತಿತಿ ಸಂಪ್ರೋಕ್ತಂ, ಅಮೂರ್ತಂ ಅಸದುಚ್ಯತೆ. ಮ್ಯಾನಿಫೆಸ್ಟ್ ದ್ರವ್ಯಗಳು ಉಂಟು, ಪೃಥ್ವಿ ಅಪ್ತೇಜ. ಈ ಮೂರು ಏನು ಅಂತ ಕೇಳಿದರೆ ಅವು ಮ್ಯಾನಿಫೆಸ್ಟ್ ವಿಸಿಬಲ್ ಅವೆಲ್ಲ ಕೂಡ, ವಿಸಿಬಲ್ ಅವು. ಅವಕ್ಕೆ ಸತ್ ಪದಾರ್ಥ ಅಂತ ಕರೀತಾರೆ. ವಾಯು ಆಕಾಶ ಇದೆ, ಅವು ಅಮೂರ್ತ ಪದಾರ್ಥಗಳು, ನಾನ್ ಮ್ಯಾನಿಫೆಸ್ಟ್ ಫಾರಂ. ಅದಕ್ಕೆ ಇದೆಲ್ಲ ಮೈಕ್ರೋವೇವ್ಸ್ ಇದೆ, ಯಾವುದು ಕಣ್ಣಿಗೆ ಕಾಣೋದೇ ಇಲ್ಲ, ಇರೋದು ನಿಜ ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ಅಮೂರ್ತ ಅಂತ ಕರೀತಾರೆ. ಯಾವುದು ಕಣ್ಣಿಗೆ ಕಾಣುತ್ತೆ ಅದು ಮೂರ್ತ ಅಂತ ಕರೀತಾರೆ. ಮೆಟೀರಿಯಲ್ ನಾನ್ ಮೆಟೀರಿಯಲ್ ಅಂತೀವಲ್ಲ ಹಾಗೆ. ಆದರೆ ಪರಮಾತ್ಮ ಇದೂ ಅಲ್ಲ ಅದೂ ಅಲ್ಲ ಅಂದ್ರೆ ಏನರ್ಥ? ಅದಕ್ಕೆ ಅಂದರೆ ನಾವು ಕಂಡಿರ್ತಕ್ಕಂಥ ಯಾವ ಮೂರ್ತ ಪದಾರ್ಥವೂ ಕೂಡ ದೇವರಲ್ಲ, ಅದಕ್ಕಿಂತ ತುಂಬ ಬೇರೆಯಾಗಿದ್ದಾನೆ. ವಾಯು ಆಕಾಶಗಳು ಕಣ್ಣಿಗೆ ಕಾಣದೇ ಹೋದರೂ ಕೂಡ ಅದಕ್ಕಿಂತ ದೇವರು ಬೇರೆಯಾಗಿದ್ದಾನೆ. ಮತ್ತೆ ಅದು ವಿಶೇಷ ಅಂದರೆ ಕಣ್ಣಿಗೆ ಕಂಡ ಮೂರ್ತ ಪದಾರ್ಥಗಳಿಗಿಂತ, ಅಮೂರ್ತ ಪದಾರ್ಥಗಳಿಗಿಂತ ಪರಮಾತ್ಮ ಟೋಟಲಿ ಡಿಫರೆಂಟ್. ಈ ಅಭಿಪ್ರಾಯ ಬಂದರೆ ಎಲ್ಲ ದೇವರನ್ನ ಕಾನ್ಸೆಪ್ಟ್ ಹೋಗಿಬಿಡುತ್ತೆ. ಎಲ್ಲ ಕಡೆ ದೇವರಿದ್ದಾರೆ ಅನ್ನೋ ಕಾನ್ಸೆಪ್ಟ್ ಬರಬೇಕೇ ಹೊರತು ಎಲ್ಲವೂ ದೇವರನ್ನೋ ಕಾನ್ಸೆಪ್ಟ್ ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಕುಡಿದು ಸತ್ತನ್ನ ಅಸದುಚ್ಯತೆ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಎಷ್ಟು ಒಳ್ಳೆಯ ಪರಿಚಯ. ಶ್ಲೋಕ ಜ್ಞಾಪಕ ಇದ್ರೆ ದೇವರ ಬಗ್ಗೆ ವಿಶೇಷವಾದ ಮಹತ್ವ ಹೇಳ್ತಕ್ಕಂಥ ಶ್ಲೋಕ ಇದು. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಸರ್ವತಃ ಪಾಣಿಪಾದಂ, ದೇವರು ಹೇಗಿದ್ದಾನೆ ಅಂತ ಕೇಳಿದರೆ ಅವರು ಎಲ್ಲ ಕಡೆ ಕೈಕಾಲಿವೆಯಂತೆ. ಪಾಣಿ ಪಾದ, ಪಾಣಿ ಅಂದ್ರೆ ಕೈ, ಪಾದ ಅಂದ್ರೆ ಕಾಲು. ಪರಮಾತ್ಮ